ಕೇಳಿಸ್ತಾನೆ ಬಿಡದೆ. ಕೇಳುವುದು ನೋಡೋದಕ್ಕೆ ಸ್ಫೂರ್ತಿ ಕೊಡ್ತದೆ ಅಂತ. ಇವತ್ತು ನಮಗೆ ಭಗವಂತನ ಮಾತು ಅರ್ಜುನನಿಗೆ ಸ್ಫೂರ್ತಿ ಕೊಡ್ತು. ಕೃಷ್ಣ ಮನ್ಯತೆ ಇದೆ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ. ಕೃಷ್ಣ ನಾನು ನೋಡ್ಲಿಕ್ಕೆ ನನಗೆ ಅರ್ಹತೆ ಇದೆ ಅಂತ ನನಗನಿಸಿದ್ರೆ ನನಗದನ್ನು ತೋರಿಸಿಬಿಡು ಅಂತ ಕೇಳಿದ. ಯೋಚನೆ ಮಾಡಬೇಕು ನಾವು. ಸರಿಯಾದ ಶ್ರವಣ ದರ್ಶನಕ್ಕೆ ಸ್ಫೂರ್ತಿ ಕೊಡ್ತದೆ. ಈ ಮಾತನ್ನು ಆಚಾರ್ಯ ಒತ್ತಿ ಹೇಳ್ತಾರೆ, ಉಪನಿಷತ್ ಹೇಳ್ತಾ ಇವೆ. ಆತ್ಮಾವಾರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಸರಿಯಾದಂತಹ ರೀತಿಯಲ್ಲಿ ಪರಮಾತ್ಮನ ಕೇಳಿದರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನಿಸ್ತದೆ ಅಂತ ಹೇಳ್ತಾರೆ. ಪರಮಾತ್ಮನ ಬಗ್ಗೆ ಸರಿಯಾಗಿ ಕೇಳಿದರೆ ಯೋಚನೆ ಮಾಡಬೇಕು ಅನಿಸೇ ಅನಿಸುತ್ತೆ. ಯೋಚನೆ ಮಾಡ್ತಾ ಮಾಡ್ತಾ ಹೋದಂತೆ ನೋಡ್ಲೇಬೇಕು ಅನಿಸೇ ಅನಿಸುತ್ತೆ ಅಂತ ಹೇಳ್ತಾರೆ. ನೋಡ್ಲೇಬೇಕು ಅಂತ ಅನಿಸಿದ ಮೇಲೆ ಅವನು ಮತ್ತೆ ಶ್ರವಣ ಮಾಡಕ್ ಶುರು ಮಾಡ್ತಾನೆ, ಮತ್ತೆ ಮನನ ಮಾಡ್ತಾನೆ, ಮತ್ತೆ ಯೋಚನೆ ಬರುತ್ತೆ. ಬಂದು ಬಂದು ಕೊನೆಗೆ ಏನಾಗುತ್ತೆ, ಆತ್ಮಾವಾರೆ ದ್ರಷ್ಟವ್ಯ, ದೇವರು ಕಣ್ಣಿಗೆ ಕಂಡೇ ಕಾಣುತ್ತಾನೆ. ಇದು ವಿಶೇಷ. ಈ ರೀತಿ ಹಠ ಹಿಡಿದವರು ದೇವರು ಕಂಡವರೇ. ರಾಘವೇಂದ್ರ ಸ್ವಾಮಿಗಳಂತವ್ರ ಬಗ್ಗೆ ಸ್ತೋತ್ರದಲ್ಲಿ ಕೇಳಿರ್ತೀರಿ, ಅಪರೋಕ್ಷೀಕೃತ ಶ್ರೀಶಃ ಅಂತ ಕೇಳ್ತಾರೆ. ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜ. ಶ್ರೀಶನನ್ನ ಲಕ್ಷ್ಮೀಪತಿಯನ್ನ ಸಾಕ್ಷಾತ್ಕಾರ ಮಾಡಿಕೊಂಡವರವರು. ಆದ್ರಿಂದ ಅವರ ಮಾತಿಗೆ ಅಷ್ಟು ಮಹತ್ವ. ಅವರ ರೀತಿ ರೀತಿಗಳಿಗೆ ಒಂದೊಂದಕ್ಕೆ ಅಷ್ಟು ಮಹತ್ವ ಬರಲಿಕ್ಕೆ ಅದೇ ಕಾರಣ. ಕಂಡವನಿಗೂ ಕೇಳಿದವನಿಗೂ ತುಂಬಾ ವ್ಯತ್ಯಾಸ. ಕಂಡವನ ಒಂದು ಕ್ಲಾರಿಟಿ ಕೇಳಿದವನಿಗಿರೋದಿಲ್ಲ. ಆದರೆ ಕೇಳದೇ ಇದ್ದವನಿಗೆ ಯಾವ ಕ್ಲಾರಿಟಿ ಇರೋದಿಲ್ಲ, ಗೊತ್ತೇ ಗೊತ್ತೇ ಇರೋದಿಲ್ಲ ಅವನಿಗೆ. ಆದ್ರಿಂದ ಏನೂ ಇಲ್ಲದಕ್ಕಿಂತ ಕೇಳೋದು ಜಾಸ್ತಿ, ಕೇಳೋದಕ್ಕಿಂತ ನೋಡೋದು ಭಾರಿ ಜಾಸ್ತಿ. ಆ ನೋಡಿದ್ರಿಂದನೇ ನಮಗೆ ಸಿದ್ಧಿ ಬರಲಿಕ್ಕೆ ಸಾಧ್ಯ ಅಂತ ಹೇಳಿದ್ದ. ಅರ್ಜುನಿಗೆ ಆ ಭಾವನೆ ಬಂತು, ಕೃಷ್ಣ ನಾನು ನೋಡ್ಬೇಕಲ್ಲ ಅದನ್ನು ತೋರಿಸ್ತೀಯ. ಆದರೆ ಒತ್ತಾಯ ಇಲ್ಲ, ನನ್ನ ಪ್ರಾರ್ಥನೆ ಮಾತ್ರ ಅಂತ ಬೇಡಿಕೊಂಡ. ನನ್ನ ಪ್ರಾರ್ಥನೆ ಮನ್ಯತೆ ಇದೆ ತಕ್ಷಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ. ನನ್ನ ನೋಡಕ್ಕೆ ಸಾಧ್ಯ ಅಂತ ನಿನಗಂತಿದ್ರೆ ತೋರಿಸಿಬಿಡು ಅಂತ ಪ್ರಾರ್ಥನೆ ಮಾಡಿದ ಭಗವಂತ ಹೇಳಿದ. ಅರ್ಜುನ ಅವಶ್ಯವಾಗಿ ತೋರಿಸ್ತೇನೆ. ಪಶ್ಯವೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ. ಸಾವಿರಗಟ್ಟಲೆ ರೂಪಗಳನ್ನು ನೋಡು, ನೂರುಗಟ್ಟಲೆ ನೋಡು, ನಾನಾವರಣಾಕೃತಿ ನೀಚ, ಅನೇಕ ಬಣ್ಣ ಬಣ್ಣದ ರೂಪಗಳನ್ನು ನೋಡು ಅಂತ ಹೇಳಿದ. ಅನೇಕ ಬಣ್ಣ ಬಣ್ಣದ ರೂಪಗಳನ್ನು ನೋಡು, ವಿವಿಧ ಆಕೃತಿಯ ರೂಪಗಳನ್ನು ನೋಡು, ಅನೇಕ ಆಯುಧಗಳನ್ನು ದಿವ್ಯಾನೇ ಕೋತ್ಯತ ಆಯುಧಂ, ಚಿತ್ರ ವಿಚಿತ್ರವಾದ ದಿವ್ಯ ಆಯುಧಗಳಿಂದ ಕೂಡಿದ ತನ್ನ ರೂಪವನ್ನು ನೋಡು. ಎಲ್ಲ ಪರಿಚಯ ಮಾಡಿಕೊಡ್ತಾ ಹೋಗ್ತಾರೆ. ನೋಡಿದ್ದು ಪರಮಾತ್ಮ ತೋರಿಸಿದ್ದೇ ಕೆಲಸ. ದೇವ ಮುಕ್ತ ತಥೋ ಯೋಗಿ ಮಹಾ ಯೋಗೇಶ್ವರೋ ಹರಿಹಿ. ಆ ಮಹಾಯೋಗೇಶ್ವರರಾದ ಕೃಷ್ಣ ತನ್ನನ್ನು ಅರ್ಜುನನಿಗೆ ತೋರಿಸಿಯೇ ಬಿಟ್ಟ. ಅಂತ ರೂಪವನ್ನು ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ. ರೂಪ ಅರ್ಜುನ ನೋಡ್ತಾನೆ, ಹುಚ್ಚೆದ್ದು ಹೋಗ್ತಾನೆ. ಪಶ್ಯಾಮಿ ದೇವಾಂತವ ದೇವ ದೇಹೇ ಸರ್ವಾಂತಥಾಭೂತ ವಿಶೇಷ ಸಂಘಾನ್ ಬ್ರಹ್ಮಾಣ ಮೀಶಂ ಕಮಲಾತನಸ್ತಂ ಋಷಿಮಿಶ್ಚ ಸರ್ವಾನ್ ಉರಗಾಮಸ್ಯ ದಿವ್ಯಾನ್. ಎಷ್ಟು ರೀತಿಯಲ್ಲಿ ಪರಮಾತ್ಮ ಹೇಳ್ತಾನೆ ಅಂದರೆ ನಮಗೆ ಆಶ್ಚರ್ಯವೇ ಆಶ್ಚರ್ಯ. ಅದೆಲ್ಲ ಬಿಡಿಸಿ ನೋಡು, ಯಾರನ್ನು ನೋಡಬೇಕೋ ನೋಡು ನೀನೀಗ ಅಂತ ಹೇಳಿದಾಗ ಅರ್ಜುನ ಹೌದು ಕೃಷ್ಣ ನಾನು ನೋಡ್ತಾ ಇದ್ದೇನೆ ಈಗ ಅಂತ ಹೇಳ್ತಾರೆ. ಸರಿ ಕಳಿಸ್ತ ಕಾಣಿಸೋದಿಲ್ಲ ಸರ್ ಅಂತಾರೆ, ಮತ್ತೆ ಅಡ್ಜಸ್ಟ್ ಮಾಡ್ತಾನೆ. ಏನಿಲ್ಲ ಪರಮಾತ್ಮ, ಒಂದ್ಸರಿ ತೋರಿಸಿದ್ರೆ ಪರ್ಫೆಕ್ಟ್ ಆಗೇ ಕಾಣಬೇಕದು. ಈ ಕಣ್ಣು ತೋರ್ಸಕ್ ಹೋಗ್ತಾರಲ್ಲ, ಇದು ಸರಿ ಇದೆಯಾ ಇದು ಸರಿ ಇದೆಯಾ ಅಂತ ಕೇಳ್ತಾ ಹೋಗ್ತಾರೆ, ಇಲ್ಲ ಅಂದ್ರೆ ಚೇಂಜ್ ಮಾಡ್ತಾ ಹೋಗ್ತಾರೆ. ಪರಮಾತ್ಮ ಅದೇನದು, ಈ ಕಣ್ಣು ತೋರ್ಸಕ್ಕೆ ಇಷ್ಟ ಆಗುತ್ತ. ದೇವರು ತನ್ನನ್ನು ತೋರಿಸ್ ಅರ್ಜುನ ಸರಿಯಾಗಿದೆ ನೋಡಿ ಅಂತ ಇಲ್ಲೇ ಇಲ್ಲ. ನೋಡು ಅಂದ್ರೆ ನೋಡೇ ಬಿಟ್ಟ ಅರ್ಜುನ ಪರ್ಫೆಕ್ಟ್ ಆಗಿ ನೋಡ್ತಾನೆ. ಮತ್ತೆ ಸ್ವಲ್ಪ ವ್ಯತ್ಯಾಸವೇ ಇಲ್ಲ. ದೇವರು ಕಣ್ಣು ಕೊಡ್ತಾನೆ, ಯಾವ್ದು ಮೋಸ್ಟ್ ಸೂಟೆಡ್ ಅವ್ರಿಗೆ ಅಂತ ತಕ್ಷಣ ಕೊಡ್ತಾನೆ. ಅದು ವಿಶೇಷ. ಯಾರಿಗೆ ಯಾವುದನ್ನು ಎಂಥ ಕಣ್ಣನ್ನು ಕೊಡಬೇಕು ಪರಮಾತ್ಮ ಅಂತ ಕಣ್ಣನ್ನ ಸರಿಯಾಗಿ ಕೊಡ್ತಾನೆ ಅಂದ್ರೆ ಏನು ಆಶ್ಚರ್ಯ. ಅದಕ್ಕೆ ದೇವರನ್ನು ಸರ್ವಜ್ಞ ಅಂತ ಕರೀತಾರೆ. ಸರ್ವಜ್ಞ ಅರ್ಜುನ, ನಿಮ್ಮೆಲ್ಲರೂ ನನ್ನ ಬಗ್ಗೆ ಗೊತ್ತಿಲ್ಲ, ನಿಮ್ಮೆಲ್ಲರ ಬಗ್ಗೆ ನನಗೆ ಗೊತ್ತಿದೆ ಅಂತ ಹೇಳ್ತಾನೆ ಕೃಷ್ಣ. ನೀವೆಲ್ಲರೂ ಸೇರಿ ನನ್ನ ಬಗ್ಗೆ ತಿಳ್ಕೊಂಡಿಲ್ಲ, ನಾನೊಬ್ಬನೇ ಎಲ್ಲರ ಬಗ್ಗೆ ತಿಳ್ಕೊಂಡ್ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಚ್ಚನ. ಹಿಂದಿನ ಮುಂದಿನ ಎಂದಿನ ಎಲ್ಲೆಲ್ಲವನ್ನು ನಾನು ಬಲ್ಲೆ, ಪೂರ್ಣವಾಗಿ ಬಲ್ಲೆ. ನನ್ನನ್ನು ಎಲ್ಲರೂ ಸೇರಿ ಪೂರ್ತಿ ಎಂದೂ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಇದೇ ದೃಷ್ಟಾಂತ ಇದು. ಕೃಷ್ಣನನ್ನು ನೋಡ್ಲಿಕ್ಕೆ ಅರ್ಜುನಿಗೆ ಆಗ್ತಾ ಇಲ್ಲ, ಅರ್ಜುನ ಹೇಗೆ ನೋಡ್ಬೇಕು ಅಂತ ಕೃಷ್ಣ ತೋರಿಸ್ತಾ ಇದ್ದಾನೆ. ಎಂಥ ಆಶ್ಚರ್ಯ. ದಿವಿ ಸೂರ್ಯ ಸಹಸ್ರಸ್ಯ ಭವೇ ಜುಗಪದುತ್ಥಿತ ಯದಿ ಭಾ ಸದೃಶಿ ಸಾಸ್ಯ ಭಾಸಸ್ತಸ್ಯ ಮಹಾತ್ಮನಃ. ಸಾವಿರಾರು ಸೂರ್ಯರುಗಳು ಒಂದೇ ಕ್ಷಣದೊಳಗೆ ಆಕಾಶದಲ್ಲಿ ಮೂಡಿಬಿಟ್ರೆ ಏನು ಬೆಳಕು ಬರಬಹುದು, ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ದಿವ್ಯ ಜ್ಯೋತಿಯನ್ನು ಪರಮಾತ್ಮ ಕಂಡ. ನಮಗೆ ಆಗ ಗೊತ್ತಾಗ್ತದೆ ಸೂರ್ಯನ ಬೆಳಕು ಭಾರಿ ಜಾಸ್ತಿ ಅಂತ ನಮಗೆ ಗೊತ್ತು. ಅದೇ ಭಗವಂತನ ಬೆಳಕಿನ ಮುಂದೆ ಈ ಸೂರ್ಯ ಪ್ರಕಾಶ ಏನೂ ಅಲ್ಲ ಎಂಬ ಮಾತನ್ನು ಭಗವದ್ಗೀತೆ ಹೇಳುತ್ತೆ. ಈ ಲೈಟ್ಗಳು ಭಾರಿ ಬೆಳಕು ಕೊಡುತ್ತೆ, ಸೂರ್ಯೋದಯವಾದಾಗ ಇವೆಲ್ಲ ಡಲ್ ಆಗಿಬಿಡುತ್ತೆ. ಇಷ್ಟು ಬೆಳಕು ದೀಪಗಳೆಲ್ಲ ಭಗವಂತ ಒಬ್ಬ ಸೂರ್ಯನ ಮುಂದೆ ಎಲ್ಲ ಡಲ್ ಆಗಿಬಿಡುತ್ತೆ. ಆದರೆ ಒಬ್ಬ ಭಗವಂತನ ಮುಂದೆ ಇಡೀ ಜಗತ್ತೇ ಡಲ್ ಆಗುತ್ತೆ ಅಂತ ಹೇಳ್ತಾರೆ. ಇಡೀ ಜಗತ್ತಿನ ಎಲ್ಲಾ ಸೂರ್ಯರು ಡಲ್ ಆಗಿಬಿಡುತ್ತಾರೆ. ಇದೊಂದು ಸ್ವಾರಸ್ಯ. ಇಲ್ಲಿ ಸಾವಿರ ಸೂರ್ಯರ ಕಾನ್ಸೆಪ್ಟ್ ಇದೆ. ಸಾವಿರ ಸೂರ್ಯರ ಕಾನ್ಸೆಪ್ಟ್, ಅನೇಕರಿಗೆ ಆಶ್ಚರ್ಯವಾಗಿ ಬಿಡ್ತದೆ. ವಿಜ್ಞಾನ ಹೇಳ್ತದೆ ಒಬ್ಬ ಸೂರ್ಯ ಇಲ್ಲ, ವಿಜ್ಞಾನ ಹೇಳ್ತದೆ ಒಬ್ಬ ಸೂರ್ಯ ಇಲ್ಲ, ತುಂಬಾ ಸೋಲಾರ್ ಸಿಸ್ಟಮ್ ಬೇಕಾದಷ್ಟಿವೆ ಅಂತ ಹೇಳಿದ್ರು. ಭಗವದ್ಗೀತೆ ಮಾತು ಒಳ್ಳೆ ಸಾಕ್ಷ್ಯ ಅದಕ್ಕೆ. ಸಾವಿರಾರು ಸೂರ್ಯಗಳು ಒಟ್ಟಾಗಿ ಒಂದೇ ಕ್ಷಣದಲ್ಲಿ ಆಕಾಶದಲ್ಲಿ ಕಂಡರೂ ಕೂಡ ಭಗವಂತನ ಕಾಂತಿಗೆ ಸಾಟಿಯಾಗಲು ಸಾಧ್ಯವೇ ಇಲ್ಲ. ಅದು ಅತ್ಯದ್ಭುತವಾದ ಕಾಂತಿಯುಕ್ತ ಅತ್ವ ಭಗವಂತನಿಗಿದೆ ಅಂತ ಹೇಳಿ ನೋಡ್ತಾ ನೋಡ್ತಾ ಅರ್ಜುನ ಯೋಚನೆ ಬರ್ತಾನೆ. ಯಾವ ಅವಯವ ನೋಡಿದ್ರು ಪೂರ್ಣ. ಅರ್ಜುನ ಒಬ್ಬೊಬ್ಬ ದೇವತೆನ ಕಂಡ್ರೆ ಆ ದೇವತೆ ಕಾಣ್ತಾರಷ್ಟೇನೆ, ಕೃಷ್ಣ ಒಬ್ಬ ಕಂಡ್ರೆ ಎಲ್ಲಾ ದೇವತೆಗಳು ಕಂಡ್ರಂತೆ. ಅದ್ರಿಗೆ ಅದು ವಿಶೇಷ. ಬ್ರಹ್ಮದೇವರಿದ್ದಾರೆ, ರುದ್ರದೇವರಿದ್ದಾರೆ, ಇಂದ್ರಾದಿ ದೇವತೆಗಳಿದ್ದಾರೆ, ಇಲ್ಲಿರೋ ದೇವತೆಗಳೇ ಇಲ್ಲ. ದೇವರಲ್ಲಿ ಎಲ್ಲರೂ ಸೇರ್ಬೋದು. ಆತನ ಅವಲಂಬಿಸಿ ಬದುಕಿದ್ದಾರೆ, ಆತನ ಅವಯವಗಳಲ್ಲಿ ಅವರು ನೆಲೆಸಿದ್ದಾರೆ, ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅದನ್ನು ನೋಡ್ತಾ ನೋಡ್ತಾ ಹೋದ ಹಾಗೇನೆ ಆಶ್ಚರ್ಯ ಅಂದ್ರೆ ಭವಿಷ್ಯವನ್ನೇ ಕಾಣ್ತಾ ಇದ್ದಾನೆ. ನಮಗೆ ಜಾತಕದಲ್ಲೇ ಭವಿಷ್ಯ ತೋರಿಸೋ ಜನ ಸಿಗ್ತಾರೆ ಸರಿಯಾಗಿ ಹೇಳಿದರೆ. ಕಣ್ಣಾರೆ ಕೃಷ್ಣನ ಕಣ್ಣಾರೆ ತೋರಿಸ್ತಾ ಇದ್ದಾರೆ. ಇಡೀ ಜಗತ್ತೇ ಆ ಸೈನಿಕರೆಲ್ಲ ಕೃಷ್ಣನ ಬಾಯಲ್ಲಿ ಹೋಗ್ತಾ ಇದ್ದಾರೆ. ಕೃಷ್ಣನ ಬಾಯಿಯೊಳಗೆ ನದಿಗೆ ಹೇಳ್ತಾ, ಯಥಾ ನದೀನಾಂ ಬಹವೋಂಬು ವೇಗ ಸಮುದ್ರಮೇವ ಅಭಿವಿಶಂತಿ. ಹೇಗೆ ನದಿಗಳೆಲ್ಲ ಜೋರಾಗಿ ಹರಿತಾ ಹರಿತಾ ಇರ್ತಾ ಸಮುದ್ರದೊಳಗೆ ಹೋಗಬೇಕು. ಹಾಗೆ ನಿರ್ತಕ್ಕಂಥ ಸೈನಿಕರೆಲ್ಲ ವಕ್ರಾಣಿತೆ ತ್ವರಮಾಣಾಭಿಶಂತಿ, ನಿನ್ನ ಬಾಯಿಯೊಳಗೆ ಸರಸರಸರ ನುಗ್ತಾ ಇದ್ದಾರೆ ಅಂತ ಅರ್ಜುನ ನೋಡ್ತಾ ಇದ್ದಾರೆ. ಆಶ್ಚರ್ಯವೇ ಆಶ್ಚರ್ಯ. ಸಾಲು ಸಾಲು 18 ಕ್ಷೋಳಿ ಸೈನ್ಯ ಇದೆ, ಎಲ್ಲ ಸೈನ್ಯ ಹೋಗ್ತಾ ಇದೆಯಂತೆ. ಅರ್ಜುನಿಗೆ ಗಾಬರಿಯಾಗಿ ಹೋಯ್ತು. ಆಖ್ಯಾಹಿಮೇ ಕೋ ಭವಾನ್ ಉಗ್ರ ರೂಪ. ಕೃಷ್ಣ ಯಾರು ಹೇಳು ನೀನು ಅಂತ, ಕೃಷ್ಣ ಯಾರು ಹೇಳು ನೀನು ಎತ್ತ ಮಾತದ್. ಯಾರು ಹೇಳು ಅಂದ್ರೆ ಕೃಷ್ಣ ಅನ್ನಬಾರದು, ಕೃಷ್ಣ ಅಂದ್ರೆ ಯಾರು ಹೇಳು ಅನ್ನಬಾರದು. ಕೃಷ್ಣ ಯಾರು ಹೇಳು ನೀನು ಅಂತ ಕೇಳಿದ. ಅಂದ್ರೆ ದೇವರನ್ನ ಪೂರ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾನೆ ಇದೆ ಅರ್ಜುನನಿಗೆ. ಕೃಷ್ಣ ನನಗೆ ಕೃಷ್ಣ ನೀನು ಯಾರು ಹೇಳು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಅರ್ಜುನ ನಾನು ಕೃಷ್ಣನೇ, ಈ ರೂಪದಲ್ಲಿ ಯಾತಕ್ಕೆ ತೋರಿಸ್ತಿದ್ದೇನೆ ಗೊತ್ತೇನು. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಲೋಕಾನ್ ಸಮಾಹರ್ತು ಮಿಹ ಪ್ರವೃತ್ತ. ಇದು ವಿಶೇಷವಾದ ಕೃಷ್ಣನ ತನ್ನದೇ ಪಾತ್ರದ ಬಗ್ಗೆ ನಿರೂಪಣೆ ಇದವರು. ಸೂರ್ಯ ಬೆಳಗ್ಗೆ ಕೆಂಪ ಕಾಣಿಸ್ತಾನೆ, ಮುಳುಬಗಾರಿ ಕೆಂಪ ಕಾಣಿಸ್ತಾನೆ. ವಿಜ್ಞಾನ ಹೇಳ್ತದೆ ಸೂರ್ಯ ಕೆಂಪಿಲ್ಲ, ಆಗಲೂ ಬೆಳಗ್ಗೆ ಇರೋದು. ಹುಟ್ಟೋ ಸೂರ್ಯನು ಬೆಳಗ್ಗೆನೆ ಇರ್ತಾನೆ, ಮುಳುಗ ಸೂರ್ಯನು ಬೆಳಗ್ಗೆನೆ ಇರ್ತಾನೆ, ನಮಗೆ ಮಾತ್ರ ಕೆಂಪ ಕಾಣಿಸ್ತಾನೆ, ನಮಗೆ ಕಾಣಿಸ್ತಾನೆ ಅಷ್ಟೇ. ಅದೇ ರೀತಿ ನನಗೆ ನಿನಗೆ ನಾನು ಯಾಕೆ ಗೊತ್ತಾಗಿ ಕಾಣಿಸ್ತಾ ಇದ್ದೇನೆ ಅರ್ಜುನ, ನನ್ನ ಬಾಯಿ ಎಲ್ಲರೂ ಬರ ಯಾಕೆ ಗೊತ್ತಾಗಿ ಕಾಣಿಸ್ತಾ ಇರೋದು ನಾನೀಗ. ಈ ಸಮಯದಲ್ಲಿ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ, ನಿನ್ನಂತ ನಾಲ್ಕಾರು ಜನ ಬಿಟ್ರೆ ಉಳಿದವರು ಯಾರು ಉಳಿಯೋದಿಲ್ಲ. ಅದಕ್ಕೆ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಅಂತ ಪರಮಾತ್ಮ ಹೇಳಿದ. ಕೆಂಪು ಸೂರ್ಯ ಕಂಡ ಅಂದ್ರೆ ಗುರು ದಿಕ್ಕಲ್ಲಿ ಕಂಡ ಅಂದ್ರೆ ಹುಟ್ಟುತ್ತಾನೆ ಅಂತ ಅರ್ಥ, ಇನ್ನೇನು ಹಗಲಾಗುತ್ತೆ ಬೆಳಗಾಗುತ್ತೆ ಅಂತ ಅರ್ಥ. ಮುಳುಗು ಮುಳುಗು ಸಾಯಂಕಾಲ ಕಂಡ್ರೆ ಪಶ್ಚಿಮದಲ್ಲಿ ಕಂಡ್ರೆ ಸೂರ್ಯ ಮುಳುಗ್ತಾನೆ ಕತ್ತಲಾಗುತ್ತೆ ಅಂತ ಅರ್ಥ. ನನ್ನ ರೂಪ ನೋಡಿದೆಯಲ್ಲ ಈ ಲೋಕ ನಾಶವಾಗುತ್ತೆ ಅಂತ ಅರ್ಥ ಅಂತ ಹೇಳ್ತ. ಲೋಕ ನಾಶವಾಗುತ್ತೆ ಅಂತ ಅರ್ಥ. ವಿಶ್ವದ ಇತಿಹಾಸದೊಳಗೆ ಆಶ್ಚರ್ಯ ಆಗಬೇಕು. 18 ದಿವಸಗಳಲ್ಲಿ ಕೋಟಿ ಗೊತ್ತಿ ಜನ ಸಾಯ್ತಾರೆ, ಕೋಟಿಗಟ್ಟಲೆ ಜನಗಳು 18 ದಿವಸಗಳಲ್ಲಿ. ಒಂದು ಇರಾಕ್ ಇದ್ದರೆ ಅಷ್ಟೆಲ್ಲ ಸಾಯ್ಲಿಲ್ಲ, ಎಷ್ಟು ಸಿದ್ಧಾರ್ ಕೂಡ ಕೋಟಿಗಟ್ಟಲೆ ಜನ ಸಾಯ್ಲಿಲ್ಲ. ಆದ್ರೆ 18 ದಿವಸಗಳ ಯುದ್ಧದೊಳಗೆ ದಾಖಲೆಯ ಸಾವು ನೋಡಿದ್ರೆ ಎರಡೇ ಸಲ. ರಾಮರಾವಣರ ಯುದ್ಧದೊಳಗೆ ದಾಖಲೆಯ ಸೈನಿಕರು ರಾವಣನ ಕಡೆಯವರು ಸತ್ರು, ಕೋಟಿ ಕೋಟಿ ಅಕ್ಷೋಹಿಣಿಯ ಸೈನಿಕರಲ್ಲಿ ಸತ್ರು. 18 ಅಕ್ಷೋಹಿಣಿ ಅಲ್ಲ, ಕೋಟಿಗಟ್ಟಲೆ ಅಕ್ಷೋಹಿಣಿಯ ಸೈನಿಕರು ರಾಮಾಯಣದ ಯುದ್ಧದ ಕಾಲಕ್ಕೆ ಸತ್ರು. ಇಲ್ಲಿ ಕೋಟಿಗಟ್ಟಲೆ ಸೈನಿಕರು ಇಲ್ಲಿ ಸತ್ರು, ಅಲ್ಲಿ ರಾಕ್ಷಸರು ಸತ್ರು, ಇಲ್ಲಿ ಮನುಷ್ಯರು ಸತ್ರು ಅನ್ನೋದು ವಿಶೇಷ. ಕ್ಷತ್ರಿಯರು ಸತ್ರು. ಇವಾಗ ನೋಡಿ 100 ಜನ ಪ್ರಾಣಿಗಳು ಸತ್, 100 ಪ್ರಾಣಿಗಳು ಸಾಯದಾಗಿರುತ್ತೆ, ಒಬ್ಬ ಮನುಷ್ಯ ಸಾಯದಾಗಿರುತ್ತೆ ಲೆಕ್ಕ ಹಾಕಿ. ಸಾವಿರಾರು ಜಾನುವಾರರ ಸಾವು, 10 ಮನುಷ್ಯರ ಸಾವು, ಎಷ್ಟು ಡಿಫರೆನ್ಸ್ ಬರುತ್ತೆ ಎರಡಕ್ಕೂ ಕೂಡ? ಮನುಷ್ಯರ ಸಾವಿನ ಬೆಲೆ ಜಾಸ್ತಿ. ಆದ್ರಿಂದ ಮಹಾಭಾರತ ಯುದ್ಧದ ಕಾಲಕ್ಕೇನು ಜನ ಸತ್ರ ಅಲ್ಲ, ಅದು ಯುಗಾಂತವಾದಂತಹ ಯುದ್ಧ ಅಂತ ಕರೀತಾರೆ. ದ್ವಾಪರೇಗ ಮುಗಿದೋಯ್ತಂತೆ, ಅಂತ ಭಯಾನಕವಾದ ಯುದ್ಧ ನಡೆದ್ರು. ಒಂದು ಯುಗ ಚಕಪುರುಷರು ಅಂತ ಕರೀತಾರಲ್ಲ, ಯುಗ ಚೇಂಜ್ ಆದ ಕಾಲ. ಮಧ್ಯಾಹ್ನದಲ್ಲಿ ಎಷ್ಟೇ ಕತ್ತಲು ಬಂದರೂ ಕೂಡ ಟೋಟಲ್ ಡಾರ್ಕ್ನೆಸ್ ಬರೋದಿಲ್ಲ, ಆದರೆ ರಾಜಸೂರ್ಯ ಬೆಳಗಿನಲ್ಲಿ ಮಾತ್ರ ಎಷ್ಟು ಬೆಳಕಾದರೂ ಅದರಲ್ಲಿ ಕಾಣೋದಿಲ್ಲ, ಅದು ವಿಶೇಷ. ಆದ್ರಿಂದ ಮಹಾಭಾರತ ಯುದ್ಧ ಅಂದರೆ ವಿಶ್ವನಾಶವನ್ನು ಉಂಟು ಮಾಡತಕ್ಕಂಥ ಯುದ್ಧ. ಅದಕ್ಕೆ ಹೀಗೆ ತೋರಿಸಿದೆ ಅರ್ಜುನ ಅಂತ ಭಗವಂತ ನಿರೂಪಣೆ ಮಾಡ್ತಾ ಇದ್ದಾನೆ. ಅರ್ಜುನ ಕೇಳಿಸ್ಕೊಂಡ, ಗಾಬರಿ ಆಗ್ತಾ ಇದೆ. ಕೃಷ್ಣ ಹೇಳಿದ, ಏನೋ ಗಾಬರಿ ಆಗಬೇಡ, ಮಯೈ ವೈತೆ ನಿಹತಾಹ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಇವ್ರನ್ನೆಲ್ಲ ಹಾಕೊಳ್ಬೇಕು ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ನಾನೆಲ್ಲ ಕೊಂದಾಗಿದೆ ಇವರನ್ನ ಅಂತ ಹೇಳ್ಬಿಡ. ನಾನಾಗಲೇ ಕೊಂದಾಗಿದೆ ಈಗಾಗಲೇನೆ. ಇವತ್ತು ಬಡಿಸಿ ಅಂತ ಹೇಳ್ಬೇಕಾದ್ರೆ ಅಡಿಗೆ ರೆಡಿಯಾಗಿದೆ ಅಂತ ಅರ್ಥ. ಬಡಿಸೋನಿಗೆ ಅಡಿಗೆ ಮಾಡೋ ಕೆಲಸ ಇಲ್ಲ, ಬಡಿತಿ ಅಂದ್ರೆ ಅಡಿಗೆ ರೆಡಿ ಇದೆ ಅಂತ, ಕೊಂಡೋದ್ರೆ ರೆಡಿ ಮಾಡಿದ್ದೇನೆ ಅಂತ ಅರ್ಥ. ಯೋಚನೆ ಮಾಡಬೇಡ ನಿನೀಗ. ಆ ತಿಳುವಳಿಕೆ ಇದ್ರೆ ಜ್ಞಾನಿ ಆಗ್ತಾನೆ, ಇಲ್ಲದ ಹೋದ್ರೆ ಅಹಂಕಾರಿ ಆಗ್ತಾನೆ ಅಷ್ಟೇ. ಯೋಚನೆ ಮಾಡಬೇಡ, ಎಲ್ಲ ಮಾಡಿ ಆಗಿದೆ. ನೀನು ಎಂದೋ ಕೊಂದಿದ್ದೇನಾಗ್ಲಿ, ನಾನೀಗ ಈಗಲ್ಲ, ಆಗಲೇ ಅಡಿಗೆ ಆಯ್ತು ಅಂತಾರ, ಬೆಳಿಗ್ಗೆನೆ ಆಯ್ತು ಅಂತ ಹೇಳ್ತಾರಲ್ಲ, ಅವತ್ತೇ ಕೊಂದಿದ್ದೇನಾಗ್ಲೇನೆ. ಎಂದು ನಾನು ಉದ್ಯೋಗ ಪರ್ವದಲ್ಲಿ ಅವ್ರ ಮನೆಗೆ ಹೋಗಿದ್ದೆ, ನಿಮಗೆ ಊಟಕ್ಕೆ ಬರೋದಿಲ್ಲ ಅಂತ ಹೇಳಿದೆ, ಅವತ್ತೇ ಅವ್ರ ಕತೆ ಮುಗಿದು. ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರೆ ಕೆಲಸ ಇಲ್ಲ ಅಂತ ಗ್ಯಾರಂಟಿ. ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರೆ ಗೊತ್ತಾಯ್ತು ಕೆಲಸಕ್ಕೆ ಚಾನ್ಸಸ್ಸೇ ಇಲ್ಲ ಅಂತೇಳಿ. ಅನೌಸ್ ಆಗೋದು ಯಾವಾಗಲೋ, ಅವತ್ತು ಗೊತ್ತಾಯ್ತು. ಇವತ್ತು ಎಂದು ನಿಮ್ಮ ಮನೆ ಊಟಕ್ಕೆ ಬರೋದಿಲ್ಲ ಅಂತ ಹೇಳಿದೆ ಭೀಷ್ಮ ದ್ರೋಣಾದಿಗಳಿಗೆ, ಅವತ್ತೇ ಅವರೆಲ್ಲ ಸತ್ರು ಅಂತ ಅರ್ಥ. ಅದನ್ನ ತೋರಿಸ್ತಾ ಇದ್ದೇನೆ ಅಷ್ಟೇ ನಿನಗೀಗ. ಯೋಚನೆ ಮಾಡಬೇಡ, ನಿಮಿತ್ತ ಮಾತ್ರ ಭವ ಸವ್ಯ ಸಾಚಿನ್, ನಿಮಿತ್ತ ಮಾತ್ರ ನೀನು. ಭಗವದ್ಗೀತೆಯ ಸಂದೇಶ ವಿಶ್ವಕ್ಕೆ ಕೊಟ್ಟ ಸಂದೇಶ. ನಮ್ಮೆಲ್ಲ ರೋಲ್ ಎಷ್ಟು ಯಾವುದೇ ಕಾರ್ಯದೊಳಗೆ? ನಿಮಿತ್ತ. ಅದನ್ನು ಅವಾರ್ಡ್ ಮಾಡಕ್ ಬರೋದಿಲ್ಲ, ಜಾತಿ ತಿಳ್ಕೊಳ್ಳೋದಕ್ಕೂ ಬರೋದಿಲ್ಲ. ಇದು ವಿಶೇಷ. ನಮ್ಮ ರೋಲ್ ಎಷ್ಟು ಗೊತ್ತ? ಜೀರೋ ಅಲ್ಲ, ಅಟ್ ದ ಸೇಮ್ ಟೈಮ್ ಎಲ್ಲ ಅಲ್ಲ. ಜೀರೋ ಅಲ್ಲ, ಏನೋ ಮಾಡ್ತೇವೆ. ಎಲ್ಲ ಅಲ್ಲ, ಸ್ವಾತಂತ್ರ್ಯ ನಮಗಿಲ್ಲ. ಅದಕ್ಕೇನು ನಮ್ಮ ರೋಲ್ ಅಂದ್ರೆ? ಅರ್ಜುನ ರೋಲೇ ನಿಮಿತ್ತ ಮಾತ್ರ ಅಂದ್ರೆ ನಮ್ಮ ರೋಲ್ ಏನಾಗ್ಬೇಕು? ಲೆಕ್ಕ ಹಾಕಿ. ನಮ್ಮ ರೋಲ್ ನೆಗ್ಲಿಜಿಬಲ್ ಆ ತರ ನಮ್ಮ ರೋಲ್ ಇರೋ. ಅಟ್ ದ ಸೇಮ್ ಟೈಮ್ ನಾಟ್ ಜೀರೋ, ಜೀರೋ ಅಲ್ಲ, ನೆಗ್ಲಿಜಿಬಲ್ ಹೌದು. ಇಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ನಿಮಿತ್ತ ಮಾತ್ರ ಭವ ಸವ್ಯ ಸಾಚಿನ್. ಈ ಮಾತನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮನುಷ್ಯ ಯಶಸ್ವಿ ಬದುಕನ್ನು ಕಾಣಬೇಕು ಅಂತಿದ್ರೆ ಇದು ವಿಶಿಷ್ಟವಾದ ಪ್ರಸಂಗ. ಇದೆ ಅರ್ಜುನ ಯೋಚನೆ ಮಾಡಲೇಬೇಡ, ಭರವಸೆ ಕೊಡ್ತೇನೆ ಪರಮಾತ್ಮ. ಇಂಥ ಭರವಸೆಯನ್ನು ಅರ್ಥ ಮಾಡಿಕೊಂಡ್ರೆ ದೇವರ ಕಾರಣದ ಮತ್ತೊಂದು ಮುಖ ತಿಳಿಯುದು. ಯುದ್ಧ ಮಾಡು ನೋಡೋಣ ಅಲ್ಲ, ಯುದ್ಧ ಸ್ವಜೇತಾಸಿ ರಣೇ ಸಪತ್ನಾನ್, ಯುದ್ಧ ಮಾಡು ಗೆದ್ದೆ ಗೆಲ್ತಿ, ಯೋಚನೆ ಮಾಡಬೇಡ. ಇದು ಭರವಸೆ ಯಾರು ಕೊಡ್ತಾರೆ? ಎಂತ ನೆಕ್ಸ್ಟ್ ಲಂಚ ತಗೊಂಡು ಕೂಡ ಟ್ರೈ ಮಾಡ್ತೀನಿ ಅನ್ಬೇಕಷ್ಟೇ, ಪೂರ್ತಿ ಗ್ಯಾರಂಟಿ ಕೊಡಕ್ ಆಗೋದಿಲ್ಲ. ಇನ್ನೊಬ್ಬ ಜಾತಿ ಲಂಚ ಕೊಟ್ಟರು ಬಂದ್ರೆ ಕತೆ ಮುಗೀತಿ ಒಂದು, ಅದರಿಂದ ಉಪಯೋಗ ಇಲ್ಲ. ಆದ್ರೆ ಭಗವಂತ ಹೇಳ್ತಾರೆ, ಯೋಚನೆ ಮಾಡಿ ಗೆದ್ದೇ ಗೆಲ್ತೀಯ ನೀನೀಗ. ಇದನ್ನು ಶಾಸ್ತ್ರ ಅಂತ ಕೇಳಿ, ವಿಜ್ಞಾನ ಮಾತು ಹೇಳೋದಿಲ್ಲ. ಅದು ಯಾವ ಡಾಕ್ಟರ್ ಬೇಕಾದ್ರೆ ಕೇಳಿ, ನೀವು ಹೋಗ್ಬಿಟ್ಟು ಎ ಕ್ಲಾಸ್ ಡಾಕ್ಟರ್ ಕೇಳಿ, ಯಾವುದೋ ಒಂದು ಔಷಧಿ ಕೊಡ್ತಾನೆ. ನಿಮಗೆ ಆಶ್ಚರ್ಯ ಆಗ್ತದೆ, ನಿಮಗೀಗ ಯಾವುದೋ ಔಷಧಿಗಳು ಸೇಫ್ ಅಲ್ಲ ಅಲ್ಲ. ಕೆಲವು ಔಷಧಿ ಇದೆ ಅದು ಡೇಂಜರಸ್ ಅಂತ ತಿಳ್ಕೋಬೇಡಿ. ಎನಿ ಡ್ರಗ್ ಇಸ್ ಡೇಂಜರಸ್ ಅಂತ ಕರೀತಾರೆ. ಎಲ್ಲ ಡ್ರಗ್ಗಳು ಡೇಂಜರ್ ಅಂತೆ. ವಾಸಿನೂ ಆಗ್ಬೋದು, ಪ್ರಾಣನೂ ಹೋಗ್ಬೋದು, ಇದು ಆಶ್ಚರ್ಯ. ವಾಸಿನೂ ಆಗ್ಬೋದು, ಪ್ರಾಣ ಹೋಗ್ಬೋದು, ಎಂತ ಆಶ್ಚರ್ಯ ಇದು. ಯಾವ ಎಕ್ಸ್ಪರ್ಟ್ ಕೂಡ ಹೇಳ್ತಾರೆ, ನಿಮ್ಗೆ ಮುಂದೆ ತುಂಬಾ ಕೇಳಿಬಿಟ್ರೆ ನೋಡಿ ಇವರಿಗೆ ಮಾಡಿದ್ದೇನೆ ಸರಿ ಹೋಗಿದೆ, ನಿಮ್ ಕೇಸಿ ಮಳೆ ಬರ ಅಂತಾರಷ್ಟೆ. ಕೊನೆಗೆ ನಿಮ್ಗೆ ಟ್ರೈ ಮಾಡ್ತೇನೆ, ಗ್ಯಾರಂಟಿ ಕೊಡಕ್ ಆಗೋದಿಲ್ಲ. ಯಾಕೆ? ನಾವು ಮನುಷ್ಯರು ತಾನೆ ಅಂತ ಹೇಳ್ತಾರೆ. ಏ ಅವನ ರೋಗ ಬರುತ್ತಲ್ಲ ಪಾಪ, ನಾವು ಮನುಷ್ಯರು ತಾನೆ. ಎಷ್ಟೋ ಅದರ ಹಿಂದೆ ಹೇಳಿದ್ದೇನೆ ಈಗಾಗಲೇ, ಹಾರ್ಟ್ ಸರಿಯಾಗಿ ನೋಡ್ಕೊಳ್ಳಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವನಿಗೆ ಹಾರ್ಟ್ ಫೇಲ್ ಆಗಿದೆ, ತಮಾಷೆ ನೋಡಿದರೆ. ಡಾಕ್ಟ್ರಿಗೆ ಪಾಪ, ಆಪರೇಷನ್ ಮಾಡಕ್ ಹೋಗ್ಬೇಕು, ಅವನೇ ಹೋಗ್ಬಿಟ್ಟಿದ್ದಾರೆ. ಅದೇ ಅವನಿಗೆ ಸುಳಿವು ಕೊಡದೆ ಬಂದಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಏನು ಭಯಾನಕ ಇದು? ಈ ನಮಗೆ ಅರ್ಥ ಆಗ್ತದೆ. ಈ ಮಾತನ್ನಾಡಬಲ್ಲ ಕೃಷ್ಣ ಸರ್ವಜ್ಞ ಅಂತ ಹೇಳೋದಕ್ಕೆ ಸಾಕ್ಷಿ. ಅದು ಯಾವುದೋ ಸಣ್ಣ ಪುಟ್ಟ ನಾಲ್ಕು ಜನ ಗಲಾಟೆ ಮಾಡ್ತಿದ್ರೆ ಯಾರು ಗೆಲ್ತಾರೆ ಹೇಳಕ್ಕಾಗೋದಿಲ್ಲ. ವರ್ಲ್ಡ್ ಕಪ್ ಆಡ್ತಿದ್ರಲ್ಲ ಕೊನೆಗಡೆ ಯಾರು ಗೆಲ್ತಾರೆ ಗೊತ್ತಾಗೋದಿಲ್ಲ. ಮಳೆ ಬಂದ್ರೆ ಈ ಕಡೆ ಹೋಗುತ್ತೋ ಆ ಕಡೆ ಹೋಗುತ್ತೋ, ಇನ್ನೂ ಹೋಗ್ತಿದೆ ಅಂತ ಪಾಪ ಕಾಯ್ತಾ ಕೂತಿದ್ರು. ಮಳೆ ಬಂದು ಆಟ ನಿಂತ ಕಾಲಕ್ಕೆ ಇನ್ನೂ ಸ್ವಲ್ಪ ಗೆದ್ರೆ ಗೆಲ್ಬಹುದು ಅಂತ ಕಾಯ್ತಿದ್ರು ಪಾಪ. ಆದ್ರೆ ಕೊನೆವರೆಗೆ ಹೇಳಕ್ಕಾಗೋದಿಲ್ಲ, ಸಣ್ಣ ಪುಟ್ಟ ಆಟದ ಬಗ್ಗೆ ಹೇಳೋದಕ್ಕಾಗೋದಿಲ್ಲ. ಕೃಷ್ಣ ಹೇಳ್ತಾರೆ, ಡೋಂಟ್ ವರಿ, ನೀ ಗೆದ್ದೇ ಗೆಲ್ತೀಯ. ಕೃಷ್ಣ ಎಂಥವನು ಅಂತ ತಿಳ್ಕೊಳ್ಳೋದಕ್ಕೆ ಮಾತು ಕೇಳಬೇಕು. ಕೃಷ್ಣ ಸರ್ವಜ್ಞ, ಅಹಂ ಸರ್ವಶ್ಚ ಪ್ರಭವ ಮತ್ತಃ ಸರ್ವಂ ಪ್ರವರ್ತತೆ. ನಾನು ಸರ್ವದ ಸ್ವಾಮಿ ಗೊತ್ತಾ ಅರ್ಜುನ, ನಾನು ಎಲ್ಲವನ್ನೂ ಮಾಡ್ತೇನೆ ಗೊತ್ತಾ. ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ, ನನ್ನಲ್ಲಿ ಪ್ರತಿಯೊಂದು ಸೇರಿದೆ. ಇದನ್ನ ಕ್ರಿಯೇಟ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಪರಮಾತ್ಮನೇ ಮಾಡಬೇಕೇ ಹೊರತು ಇಡೀ ವಿಶ್ವ ನಡಿಸಿ ಬಿಡ್ತಾರೆ. ಎಷ್ಟು ಪಟಕವರು ಶಬ್ದ ಬರುತ್ತೆ ಲೆಕ್ಕ ಹಾಕಿಡೋಣ, ಸಾಧ್ಯವೇ ಇಲ್ಲ. ಆ ಪಟ, ಆ ಬೆಳಕು, ಆ ರೀತಿ, ಆ ತೇಜಸ್ಸು, ಅದರ ವರ್ಚಸ್ಸು ಎಲ್ಲ ಅದರದ್ದೇ ಹೊರತು ಬೇರೆ ಯಾರಿಗೂ ಕೊಡ್ಲಿಕ್ಕೆ ಬರೋದಿಲ್ಲ. ಪರಮಾತ್ಮ ಮಳೆಗೊಡಿಗೆ ಯಾತಕ್ಕೆ ಇಟ್ಟಿದ್ದಾನೆ ಗೊತ್ತೇನು? ತನ್ನ ಶಕ್ತಿ ಅರ್ಥವಾಗಲಿ ಅಂತ ಇಟ್ಟಿದ್ದಾನೆ. ಸ್ವಲ್ಪ ಮನೆ ತೋಟಕ್ಕೆ ನೀರು ಬಿಡ್ತಾರೆ, ಅರ್ಧ ಬರ್ದ ನೀರು ಬಿಡ್ತಾರೆ, ಬಿಲ್ ಮಾಡ್ತಾರೆ, ಆಗ್ಲೇ ಕೂಲಿ ಕೊಡ್ರಿ ಇಷ್ಟು ಕೊಡ್ರಿ ಅಂತ ಕೇಳ್ತಾರೆ. ನಾಲ್ಕು ಕೊಡ ನೀರು ಸೇದ ಅದಕ್ಕೆ ದುಡ್ಡು ಇಸ್ಕೊತಾನಲ್ಲ. ಈ ಪಾಟಿ ಮಳೆ ಸುರಿಸಿದಾಗ ದೇವ್ರು ಎಷ್ಟು ಬಿಲ್ ಮಾಡ್ಬೇಕು ಲೆಕ್ಕ ಹಾಕಿ ನೋಡಿದ್ರೆ ಓರಿಂದ ನಮಗೆ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಆದ್ರೆ ದೇವರು ಫ್ರೀಯಾಗಿ ಕೊಡ್ತಾರೆ, ಇದು ವಿಷಯ. ಫ್ರೀಯಾಗಿ ಕೊಡ ಪೈಸೆ ಕೂಡ ಕೊಡ್ಬೇಕಾಗಿದೆ. ಅದು ನೋಡ್ಲಿಕ್ಕೆ ನಮಗೆ ಆಗೋದಿಲ್ಲ, ಎಂತ ಶಕ್ತಿ ಪರಮಾತ್ಮನ ಶಕ್ತಿ. ಒಂದು ಕಣ್ಣು ಬಿಟ್ಟು ಕಣ್ಣು ತೆಗೆದೊಳಗೆ ಜಲಮಯ ಮಾಡಿಬಿಡ್ತಾನೆ ಎಲ್ಲದನ್ನು ಕೂಡ. ಓವರ್ಆಲ್ ಚೇಂಜ್ ಮಾಡ್ತಾನೆ. ಯಾವ ವಿಜ್ಞಾನಕ್ಕೂ ಕೆಪಾಸಿಟಿ ಇಲ್ಲ ಇವತ್ತಿನ ದಿವಸ. ಯಾವ ವಿಜ್ಞಾನದ ಕೆಲಸ ಮಾಡಕ್ ಸಾಧ್ಯ ಇಲ್ಲ, ದೇವರ ಕೆಲಸ ಮಾಡ್ತಾ ಇದ್ದ. ಇದ್ರ ಕಣ್ಣಾರೆ ಕಂಡ್ರೆ ನಮಗೆ ಇನ್ನೂ ದೇವರಿದ್ದಾರೆ ಅಂತ ಯೋಚನೆ ಮಾಡಿದ್ರೆ, ಊಟ ಮಾಡಿದ್ರೆ ಬಡಿಸಿದ್ರ ಅಂತ ಕೇಳಿದ್ರೆ ಆಗ ಆ ತರ ಆಗಿಬಿಟ್ಟಿದೆ. ಮೊದಲು ಕೇಳಿದ್ರೆ ಇವಾಗ ಊಟ ಮಾಡಿ ಹೊಟ್ಟೆ ತೇಕ ತಗೋದ್ರೆ ಬಡಿಸಿದ್ರೆ ನೋಡಿದ್ರೆ ಅಂತ ಕೇಳಿದ್ರೆ ಯಾವ ಕ್ಲಾಸ್ ಹುಚ್ಚ ಇರ್ಬೇಕು ಲೆಕ್ಕ ಹಾಕ್ರಿ. ಆ ತರ ದೇವರ ಮಹಿಮೆ ಅಂದ್ರೆ ಕಣ್ಣಿಗೆ ಕಾಣ ಮಹಿಮೆ ಇದು. ಅದು ಇವತ್ತು ಇಷ್ಟು ಮಹಿಮೆ ಯಾರೂ ತೋರಿಸಿಲ್ಲ. ಬೂದಿ ಗಿಡ ಕೂಡ ನಂಬ್ತಾರೆ, ಇಂಥ ಮಹಿಮೆ ತೋರಿಸಿದ ಪರಮಾತ್ಮ ನಂಬ್ತಾ ಇಲ್ಲ. ಎಂತ ಮೂರ್ಖರಿದ್ದಾರೆ ಜನಗಳು, ಕೆಲಸಕ್ಕೆ ಬಾರದ ಮಹಿಮೆ ತೋರಿಸಿದ ಜನಗಳು ನಂಬ್ತಿರಲ್ಲ. ದೇವನ್ ನಂಬಲಿಕ್ಕೆ ಏನ ಹೇಳ್ತಾರೆ? ಏನಾಯಿತು ಈ ಜನಕ್ಕೆ ಮೌನವನೇ ಹಿಡಿದಿಹರು? ಏನಾಗಿದೆ ಜನಗಳಿಗೆ? ನೀವು ಯಾವ್ದನ್ ಬೇಕಾದ್ರೂ ಸುಳ್ಳು, ನೀವು ದೇವ್ರು ಮಾತ್ರ ಸುಳ್ಳು ಹೇಳಬೇಡಿ ಅಂತ ಹೇಳ್ತಾರೆ. ಯಾಕೆ ದೇವರು ಸುಳ್ಳಾದ್ರೆ ಜಗತ್ತಿರ್ತದಾದ್ರೆ ಹೇಗೆ ಲೆಕ್ಕ ಹಾಕಿ ಅಂತ ಹೇಳ್ತಾರೆ, ಇರ್ತದಾದ್ರೆ ಹೇಗೆ. ಆದ್ದರಿಂದ ಅರ್ಜುನ ಏನೇನು ಯೋಚನೆ ಮಾಡಬೇಡ, ಯುದ್ಧ ಸ್ವದೇತಾಚಿ ರಣೆ ತಪತ್ನಾನ್, ಯುದ್ಧ ಮಾಡು, ಯುದ್ಧನ ಗೆದ್ದೆ ಗೆಲ್ತೀಯ, ನನ್ನ ಭರವಸೆ ಕೊಟ್ಟೇ ಕೊಡ್ತೇನೆ. ಅಲ್ಲ ಕೃಷ್ಣ, ಭೀಷ್ಮ ದ್ರೋಣಾದಿಗಳಿದ್ದಾರೆ ಗೆಲ್ತೀನ ಅಂದ್ರೆ ಯೋಚನೆ ಮಾಡಬೇಡ. ಭೀಷ್ಮಂಚ ದ್ರೋಣಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್. ಯಾರಿದ್ರೆ ಏನಂತೆ, ಯಾರಿದ್ರೆ ಏನಂತೆ, ನನ್ನ ಎದುರು ನಿಂತ ಯಾರೂ ಬದುಕೋದಿಲ್ಲ ಭಗವಂತ ಹೇಳಿದ್ದ. ಎದುರಿಗೆ ನಿಂತ ಯಾರೂ ಬದುಕಲಿಕ್ಕಾಗೋದಿಲ್ಲ, ಎಷ್ಟು ಖಚಿತವಾದಂತ ಉತ್ತರಗಳಿದವರು. ದುರ್ಯೋಧನ ಯಾರನ್ನು ನಂಬಿದ್ದಾನೆ ಅವರೆಲ್ಲ ಹೋಗ್ತಾರೆ ಅಂತ ಹೇಳ್ಬಿಡ್ತಾರೆ. ಭೀಷ್ಮ ದ್ರೋಣ ಕರ್ಣ ಜಯದ್ರಥ ಯಾರು ಉಳಿಯೋದೇ ಇಲ್ಲ. ಮತ್ತು ಕರಾರು ವಾಕ್ಕಾಗಿ ಭಗವಂತ ನಿರೂಪಣೆ ಮಾಡ್ತಾ ಇದ್ದ. ಅರ್ಜುನ ನೋಡಿದ, ಒಂದ್ ಕಡೆ ಗಾಬರಿ ಭೀತ ಭೀತ ಪ್ರಡಂಬೆ ಅಂತ ಹೇಳ್ತಾರೆ. ದೀಪಮಾನ ಕಿರೀಟಿ, ಯಾರೋ ನಡಗಿದ ಅರ್ಜುನ ನಡುಗ್ತಾ ಇದ್ದಾನೆ ಅಂದ್ರೆ ಗಾಬರಿ ಆಗಬೇಕು. ಅರ್ಜುನ ಮೊದಲು ಈ ಶತ್ರುಗಳ ಸೈನ್ಯವನ್ನು ನಡಗಿದ, ಈ ಕೃಷ್ಣನ ವೈಭವನ್ನು ನಡುಗ್ತಾ ಇದ್ದಾನೆ. ಎಂತ ಆಶ್ಚರ್ಯ, ಶತ್ರುಗಳ ಸೈನ್ಯವನ್ನು ಕಂಡು ಹಿಂದೆ ಬಂದಿದೆ. ವೇಪದಸ್ಯ ಶರೀರೇ ಮೇ ರೋಮಹರ್ಷಸ್ಯ ಜಾಯತೆ, ಕೃಷ್ಣ ನಡಕ ಉಂಟಾಗ್ತಾ ಇದೆ, ಇಂಥ ಸೈನ್ಯ ಇದೆಯಲ್ಲ, ಇವ್ರನ್ನ ಹ್ಯಾಕ್ ಕೊಲ್ಲಿ ಅಂತ ಯೋಚನೆ ಮಾಡಿದ್ದ, ಇಂಥ ನಿನ್ನನ್ನು ಹೇಗೆ ನೋಡಲಿ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅದು ಸೈನ್ಯದ ಸಂಖ್ಯೆ ಕೃಷ್ಣನ ಮುಂದೆ ಏನು ಅಲ್ಲ. ವೇಪಮಾನ ಕಿರೀಟಿ, ವಾಯು ಯಮ ಅಗ್ನಿ ವರುಣ ಶಚಾಂಕ ಪ್ರಜಾಪತಿಸ್ವಂ ಪ್ರಪಿತಾಮಹಸ್ಯ ನಮೋ ನಮಸ್ತೆ ಸ್ತು ಸಹಸ್ರ ಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಕೃಷ್ಣ, ವಾಯುದಲ್ಲಿರೋ ನೀನೆ, ಅಗ್ನಿಯಲ್ಲಿರೋ ನೀನೆ, ಸೂರ್ಯನಲ್ಲಿ ನೀನೆ, ನೀರಿನಲ್ಲಿ ನೀನೆ, ನೀನಿಲ್ಲದ ಜಾಗವೇ ಇಲ್ಲ. ಇಷ್ಟೊತ್ತೇನು ಕೇಳಿದ್ನಲ್ಲ, ರಸೋಹಂ ಅಪ್ಸು ಕೌಂತ್ಯ ಅಂತ ಹೇಳಿ ಎಲ್ಲವನ್ನು ಹೇಳ್ತಾ ಇದ್ದಾನೆ ಅರ್ಜುನ. ಹೌದು ಕೃಷ್ಣ, ವಾಯು ಯಮ ವರುಣ ಅಗ್ನಿ ಶಶಾಂಕ ಪ್ರಜಾಪತಿಸ್ವಂ ಪ್ರಪಿತಾಮಹಸ್ಯ ನಮೋ ನಮಸ್ತೆ ಸ್ತು ಸಹಸ್ರ ಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಎಲ್ಲದಕ್ಕೂ ನಮಸ್ಕಾರ. ವಾಟರ್ ಡಿಪಾರ್ಟ್ಮೆಂಟ್ ನೋಡ್ತೇವೆ ಸರ್ಕಾರದ್ದು ಅಂತ ಹೇಳ್ತೇವೆ, ಲೈಟ್ ನೋಡ್ತಾನೆ ಸರ್ಕಾರದ್ದು ಅಂತಾನೆ, ವಿಜ್ಞಾನ ಟ್ರಾನ್ಸ್ಪೋರ್ಟ್ ನೋಡ್ತಾನೆ ಸರ್ಕಾರದ್ದು ಅಂತಾನೆ. ಅದೇ ಭಗವಂತನ ಹೇಳ್ತಾನೆ, ವಾಯು ಯವ ಅಗ್ನಿ ಎಲ್ಲ ನೀನೇನೆ ಪರಮಾತ್ಮ, ಎಲ್ಲ ನಿನ್ನ ಕೈಯಲ್ಲಿದೆ ಅಂತಾನೆ. ಪ್ರತಿಯೊಂದು ನಿನ್ನ ಕೈಯಲ್ಲಿದೆ, ಇವ ಏನ್ ಮಾಡ್ಬೋದು ನಿನಗೆ ನಾವೀಗ. ನಮೋ ನಮಸ್ತೆ ಸ್ತು ಸಹಸ್ರ ಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ನಮಸ್ಕಾರ ನಮಸ್ಕಾರ, ಸಾವಿರ ಬಾರಿ ನಮಸ್ಕಾರ, ಮತ್ತೆ ಮತ್ತೆ ನಮಸ್ಕಾರ ಅಂತ ಮಾಡಿದ್ದು ಮಾಡಿದ್ದೆ ಅರ್ಜುನ. ಕೃಷ್ಣ, ನಿನ್ನ ರೂಪದೊಳಗೆ ನನಗೆ ಆಗ್ತಾ ಇಲ್ಲ, ತದೇವ ಮೇ ದರ್ಶಯ ದೇವರೂಪಂ, ನನಗೆ ಆ ರೂಪ ತೋರಿಸಿಬಿಡು. ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ, ಆ ನಾಲ್ಕು ಕೈಗಳ ರೂಪವನ್ನು ತೋರಿಸಿಬಿಡು, ಈ ಸಾವಿರಾರು ಕೈಗಳ ರೂಪದೊಳಗೆ ನನಗೆ ಆಗೋದಿಲ್ಲ ಅಂತ ಪ್ರಾರ್ಥನೆ ಮಾಡಿದಾಗ ಭಗವಂತ ಹೇಳಿದನು, ಅರ್ಜುನ ಯೋಚನೆ ಮಾಡಬೇಡ. ಆಶ್ವಾಸಯಾಮಾಶ ಚ ಭೀತಮೇನಂ, ಆಶ್ವಾಸಯಾಮಾಶ ಚ ಭೀತಮೇನಂ, ಭಯಗೊಂಡ ಅರ್ಜುನ ಕೃಷ್ಣ ಧೈರ್ಯ ತುಂಬಿದನಂತೆ. ಸ್ವಕಂ ರೂಪಂ ದರ್ಶಯಾಮಾಸ ಭೂಯ, ತನ್ನ ರೂಪವನ್ನ ಮತ್ತೆ ತೋರಿಸಿದನಂತೆ. ಮಾ ವ್ಯಪೇತ ಭೀಹಿ ಪ್ರೀತಮನಾಸ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ, ನನ್ನ ಅದೇ ರೂಪವನ್ನು ಅರ್ಜುನ ಅದು ಸಮಾಧಾನ ಮಾಡಿ ತೋರಿಸಿಬಿಟ್ಟು ಆ ಪರಮಾತ್ಮ ನಾಲ್ಕೈಗಳ ರೂಪದಲ್ಲಿ ನಿಂತಂತೆ. ಅರ್ಜುನ ನೋಡಿದನಂತೆ, ಆಗ ಭಾರಿ ಸಮಾಧಾನವಾಯ್ತಂತೆ. ದುಷ್ಟೇದಂ ಮನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀವಸ್ತಿ ಸಂವೃತ್ತ ಸಚೇತಾಹ ಪ್ರಕೃತಿಂ ಗತಃ. ಹಬ್ಬ ಕೃಷ್ಣ, ಒಳ್ಳೆ ಜೋರ್ ಮಳೆ ಬಂದ ನಿಂತಾಗ ಹಬ್ಬ ಅಂತೀವಲ್ಲ ಹಾಗಾಯ್ತದೆ, ಸಿಡಿಲು ಹೊಡೆದು ನಿಂತಾಗ ಹಬ್ಬ ಅಂತ ಹೇಳಿದ ಕೃಷ್ಣ, ಹಬ್ಬ ನನಗೆ ಈ ಸಮಾಧಾನ ಆಯ್ತು ಅಂತ ಹೇಳಿ, ಈ ನನ್ನ ಸಮಾಧಾನ ಆಯ್ತು. ಇದಾನೀನ್ ಮಸ್ತಿ ಸಂವೃತ್ತ ಸಚೇತಾಹ ಪ್ರಕೃತಿಂ ಗತಃ, ನನಗೀಗ ಮನಸ್ಸು ವಾಪಸ್ ಬಂತು, ಬುದ್ಧಿ ಬಂತು, ನೆಮ್ಮದಿ ಸಿಕ್ತು ಕೃಷ್ಣ ಅಂತ ಹೇಳಿದಾಗ ಆ ಕೃಷ್ಣ ಹೇಳ್ತಾನೆ, ಅರ್ಜುನ ಯೋಚನೆ ಮಾಡಬೇಡ, ನಿನ್ನ ತೋರಿಸಿದ್ದೇನು ಗೊತ್ತಾ, ವಿಶೇಷ ಅನುಗ್ರಹ ಮಾಡಿ ತೋರಿಸಿದ್ದೇನೆ ಅಂತ ಹೇಳಿದ. ದೇವಾಪ್ಯಶ್ಚ ರೂಪಶ್ಚ ನಿತ್ಯಂ ದರ್ಶನ ಕಾಂಕ್ಷಿಣ, ಈ ರೂಪ ನೋಡಬೇಕು ದೇವತೆಗಳು ಹಂಬರಿಸ್ತಾ ಇರ್ತಾರೆ ಅಂತ ರೂಪ ದಿನ ನಾನು ತೋರಿಸಿದ್ದೇನೆ. ಈಗ ಅರ್ಜುನ ಈ ರೂಪ ತೋರಿಸ್ಬೇಕಾದ್ರೆ ಎಷ್ಟು ಯಾರಿಗೆ ಏನು ಅರ್ಹತೆ ಬೇಕು ಅಂತ ನೋಡ್ಬೇಕಾದ್ರೆ ಬೇರೆ ಯಾವ ರೀತಿ ಒಲಿಯೋದಿಲ್ಲ. ನಾಂ ವೇದೈಹಿ ನಾ ತಪಸ ನಾ ದಾನೇನ ನ ತೇಜ್ಯಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದುಷ್ಟವಾದಕ್ಕೆ ಮಾಮ್ಯಥ. ಎಷ್ಟು ವೇದ ಓದ್ಲಿ, ಎಷ್ಟು ದಾನ ಮಾಡಲಿ, ಎಷ್ಟು ಯಜ್ಞ ಮಾಡಲಿ, ಏನೇ ಮಾಡಲಿ, ನಾನು ಹೀಗೆಲ್ಲ ಕಾಣುವವನಲ್ಲ. ಈಗ ನಮಗೆ ದೇವರೂಪ ಕೊಂಡ್ಕೊಳ್ಳಕ್ ಬರೋದಿಲ್ಲ ಅಂತ ಅರ್ಥ. ಅಂಗಡಿಯಲ್ಲಿ ಅವ್ರು ಕೊಟ್ಟರೆ ವಿಶ್ವರೂಪ ಫೋಟೋ ಸಿಗ್ಬೋದೇ ಹೊರತು ವಿಶ್ವರೂಪ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಫೋಟೋ ಕೊಂಡ್ಕೊಂಡೇ ಖುಷಿ ಪಡ್ತೀರಲ್ಲ, ಇವತ್ತು ದೇವನ ಆಗಲ್ಲ ಸಿಗೋನಲ್ಲ ಅರ್ಜುನ. ದೊಡ್ಡ ಅನುಗ್ರಹ ಮಾಡಿ ಯಾರೋ ಒಂದು ಸಾಲಿಗ್ರಾಮ ಕೊಟ್ಬಿಡ್ತಾರೆ, ಇದು ಎಷ್ಟು ಬೆಲೆ ಕೊಡಬೇಕು ಅದು ಏನರ್ಥ? ಅದಕ್ಕೀಗ ಬೆಲೆ ಕಟ್ಟಕ್ಕೆ ಸಾಧ್ಯ ಉಂಟು ಅದಕ್ಕೀಗ, ಆ ಬೆಲೆ ಕಟ್ಟಿದ್ರೆ ಸಾಲಿಗ್ರಾಮ ಹೇಗಾಗತ್ತೆ? ಅದು ಸಾಧ್ಯವೇ, ಬೆಲೆ ಕೊಡ್ಲಿಕ್ಕೆ ಎಂದೂ ಸಾಧ್ಯ ಇಲ್ಲ ಇದಕ್ಕೆ. ಮತ್ತೆ ಯಾಕೆ ತೋರಿಸ್ತೀಯ ಅಂದ್ರೆ ನನ್ನ ಭಕ್ತಿಗೆ ಮೆಚ್ಚಿ ತೋರಿಸಿದ್ದೇನೆ ಅಂತ ಹೇಳ್ತಾರೆ. ಭಕ್ತಿಯಾತು ಅರಣ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ, ಅನನ್ಯವಾದ ಭಕ್ತಿಗೆ ನಾನು ಸಿಗ್ತೇನೆ ಹೊರತು ಬೇರೆ ಯಾವುದಕ್ಕೂ ಸಿಗೋದಿಲ್ಲ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ತದೆ, ಯಾವ್ದಾದ್ರು ಕಾರ್ಯಕ್ರಮ ಮಾಡಿಬಿಡ್ತೇವೆ ಹಬ್ಬ ನಾವು ಮಾಡಿದೆ ಅಲ್ಲ, ದೇವರು ಮಾಡಿಟ್ಟೆ ಅದು ಯೋಚನೆ ಬರಬೇಕು. ಆದ್ರೆ ಮನಸ್ಸಿಗೆ ಬರದೆ ಹೋದ್ರೆ ತಲೆ ಕೆಳಗಾಗಿ ಮಾಡಲಿಕ್ಕಾಗೋದಿಲ್ಲ. ದೇವರು ಮನಸ್ಸಿಗೆ ಬರಲಿಲ್ಲ ಹೋದಲ್ಲೋ ಬೇಕಾದ್ ಮಾಡಿ ಅದು ಫೇಲ್ ಆಗೇ ಆಗ, ಮನಸ್ಸೇ ಬಂತೋ ಇಲ್ಲೋ ಆಗೋದೇ ಇಲ್ಲ, ಸುಖೋತ್ರ ಆಗೋಗುತ್ತೆ. ಇದು ದೇವರ ಶಕ್ತಿ ಇವತ್ತು ಅನುಸಂಧಾನ ಮಾಡಬಹುದು. ಆಗಲಾರದ್ದು ಎಂಬುದು ಸುಖವಾಗಿರುತ್ತೆ, ಹಾಗೆ ಆಗತ್ತೆ ಎಂಬುದು ಕೈ ಕೊಡ್ತು ಅಂತ ಹೇಳ್ಬಿಟ್ಟು ಇನ್ನೇನು ಹಾಗೇ ಆಗತ್ತೆ. ಎಷ್ಟೋ ಡಾಕ್ಟರ್ ಹೇಳ್ತಾರೆ ಈ ಬದುಕ ಕೇಸೇ ಅಲ್ಲ, ಬದುಕಿದ್ ನಿಮ್ ಪುಣ್ಯ ಅಂತ ಹೇಳ್ತಾರೆ, ಇನ್ನೇನು ಗ್ಯಾರಂಟಿ ಅಂತ ಹೇಳಿ ಹೋಗ್ಬಿಟ್ಟಿರ್ತಾರೆ. ಇರೋದೇ ಇಲ್ಲ ಅವರು. ಇದೆಲ್ಲ ಏನ್ ತೋರಿಸುತ್ತೆ? ದೈವಿಕ ಶಕ್ತಿಯ ಹಿರಿಮೆಯನ್ನು ತೋರಿಸ್ತಾ ಇದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿನೂ ಅಲ್ಲ. ಅದಕ್ಕೆ ಯೋ ಅಂತಃ ಪ್ರವಿಶ್ಯ ಓಮಾಚ ಮಿವಾಂ ಪ್ರಸುಪ್ತಾಂ ಸಂಜೀವ ಯತ್ಯಖಿಲ ಶಕ್ತಿ ಧರಸ್ವ ಧಾಮ್ನ ಅನ್ಯಾಂಶ ಹಸ್ತ ಚರಣ ಶ್ರವಣತ್ವ ಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಈ ಮಾತು ಬಹಳ ಅರ್ಥವತ್ತಾದ ಮಾತು. ಎಷ್ಟು ಹೇಳಿದ ಕೃಷ್ಣ ಅರ್ಜುನ, ನನ್ನ ಭಕ್ತಿಗೆ ಮಾತ್ರ ಕಾಣ್ತೇನೆ ಅಂತ ಹೇಳಿ. ಆಗ ಒಂದು ಪ್ರಶ್ನೆ ಬಂತು, ಭಕ್ತ್ಯಾತು ಅನನ್ಯ ಶಕ್ಯ ಅಹಮೇವಂ ವಿಧೋರ್ಜುನ. ಆಗ ಭಕ್ತಿನ ಹೇಗೆ ತೋರಿಸ್ಬೇಕು ಅಂತ ಮುಂದಿನ ಪ್ರಶ್ನೆ. ನಮ್ಮ ಜನ ಪರಿ ನನ್ನಂತ ಭಕ್ತರೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅವ್ರ ಪ್ರಕಾರ ಅವರಂತ ಭಕ್ತರೇ ಇಲ್ಲ, ಇರಬಹುದು ಕೋಟಾ ಭಕ್ತರು, ಅವರಂತ ಅವರೇ ಸಾಧ್ಯ ಅಂತ ಅರ್ಥ. ಆದರೆ ಪರಮಾತ್ಮ ಹೇಳ್ತಾನೆ, ನನ್ನ ಭಕ್ತ ಹೇಗಿರ್ತಾನೆ ಗೊತ್ತಾ ಅಂತ ಹೇಳ್ತಾನೆ ಭಗವಂತ. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಭಕ್ತರ ರಕ್ಷಣೆ ಇದು ಅಂತ ಹೇಳ್ತಾರೆ. ಮತ್ಕರ್ಮಕೃತ ಮತ್ಪರಮಃ ಮದ್ಭಕ್ತ ಸಂಘವರ್ಜಿತ ನಿರ್ವೈರ ಸರ್ವಭೂತೇಶು ಯಸ್ತಭಾಮೇತಿ ಪಾಂಡವ. ಒಂದೇ ಶ್ಲೋಕದಲ್ಲಿ ಭಕ್ತರ ಲಕ್ಷಣಗಳಿವೆಲ್ಲ ಕೂಡ. ಭಕ್ತ ಹೇಗಿರ್ತಾನೆ ಗೊತ್ತ ಅರ್ಜುನ? ಮತ್ಕರ್ಮಕೃತ, ನಾನು ಹೇಳಿದ ಕೆಲಸ ಮಾಡ್ತಾನೆ. ಮೊದಲನೇ ಮಾತಿದ್ರು ದೇವ್ರು ಹೇಳಿದ ಒಂದು ಕೆಲಸನೇ ಇಲ್ಲ, ಬರೀ ಕಣ್ಣೀರು ಸುರಿಸಿದ್ದು ಸುರಿಸಿದ್ದೆ, ಹುಚ್ಚ ಅಂತ ಕರೀತಾರೆ. ಏನು ಬಿದ್ದ ಪ್ರೀತಿನೇ ಇದು ಒಂದು. ಕೆಟ್ಟದರ ಇರ್ತಾರೆ, ಯಾರೋ ಇರ್ತಾರೆ, ಹಾಂಟೆಡ್ ಆಗಿ ಬಿದ್ದುಬಿಟ್ಟಿರ್ತಾನೆ, ಹೊರತಾ ಕೂತಿರ್ತಾರೆ ಒಬ್ಬರು, ಇನ್ನೂ ಅಳೋದಿಲ್ಲ, ಸೀದಾ ಡಾಕ್ಟರ್ ಹತ್ರ ಹೋಗ್ತಾನೆ. ಹೊರತಾ ಕೂತಿರೋನೊಬ್ಬ, ಡಾಕ್ಟರ್ ಹತ್ರ ಹೋದವನೊಬ್ಬ, ಆಮೇಲೆ ಎಲ್ಲ ವಾಸಿ ಆಗಿಬಿಡುತ್ತೆ. ಹೇಳ್ತಾರೆ, ಯಾರು ಭಾರ ಪ್ರಿಯ ಇವನಿಗೆ? ನಾನು ಅಳತಾ ಕೂತಿದ್ದೆ, ನಾನು ಭಾರಿ ಪ್ರಿಯರಲ್ಲ ಅಂತ ಕೇಳಿದ್ರೆ, ಅಳ್ತಾನೆ ಕೂತಿರಿ ನೀನು, ಹೇಳ್ತಾನೆ ಕೂತಿರಿ ಈಗಲೂ ಕೂಡ. ಆ ಡಾಕ್ಟರ್ ಕರ್ಕೊಂಡ್ಬಂದ ಇನ್ ಟೈಮು ವಾಸಿ ಆಯ್ತು, ಹೋಗ ನಿಂದೇನು ಅಂತ ಹೇಳಿದ್ರೆ ಅರ್ಥ ಮಾಡ್ಕೋಬೇಕಾದ್ರೆ. ರೋಗಿ ಬಂದು ಅಳ್ತಾ ಕೂತ್ರ ಪ್ರೀತಿ ಅಲ್ಲ, ಅಳ್ತಾ ಕೂತ್ರ ಭಕ್ತಿ ಅಲ್ಲ, ಆ ಕೆಲಸ ಮಾಡಿದ್ರೆ ಭಕ್ತಿ ಅದು. ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗ್ಬೇಕಾವೆಲ್ಲ ಕೂಡ. ದೇವ್ರು ಹೇಳಿದ ಕೆಲಸ ಮರದೆ ಹೋದ್ರೆ ಅವ್ನು ಭಕ್ತರಲ್ಲವೇ ಅಲ್ಲ. ನಮ್ಮ ಜನ ತತ್ತಿಳ್ಕೊಂಡ್ಬಿಟ್ಟು ಏನು ಬೆಳಗ್ಗಿಂದ ಸಾಯಂಕಾಲ ಭಜನೆ ಮಾಡ್ತೇನೆ ಭಕ್ತನಲ್ವಾ ಅಲ್ಲ ಅಂತ ಹೇಳ್ತಾರೆ. ನೀವು ಸ್ನಾನ ಕೂಡ ಮಾಡಿಲ್ಲ, ಅದೇ ಅಂತ ಭಕ್ತ. ನೀನೀಗ ಯಾರು ಹೊಡ್ಕೋತಿರ್ತಾರೆ, ನೀರು ಕೊಡೋ ತಾಯಿ ಹೊಡ್ಕೋತಾ ಇರ್ತಾಳೆ, ಬಿದ್ದರಮ್ಮ ಮೊದಲು ಅರೇ ರಾಮ ಅರೇ ರಾಮ ಅಂತ ಹೊಡ್ಕೋತಾ ಕೂತ್ರೆ ಏನರ್ಥ ಇದೆ? ಸಾಧ್ಯವೇ ಅಲ್ಲ ಅದು. ಭಕ್ತಿನ ಅಪಾರ್ಥ ಮಾಡ್ಕೊಂಡಿದ್ದೆ ನಾನು. ಅದರಲ್ಲಿ ಜನಗಳಿಗೆ ಭಕ್ತಿ ಬಗ್ಗೆ ಭಕ್ತರ ಬಗ್ಗೆ ಸಿಟ್ಟು ಬಂದ್ಬಿಡೋದು ಜನಗಳಿಗೆ. ಭಕ್ತರ ಕಂಡ್ರೆ ಭಾರಿ ಸಿಟ್ಟು ಜನಗಳಿಗೆ, ಮೋಸಗಾರರು ತಿಳ್ಕೊಂಡ್ಬಿಟ್ಟಿದ್ದೆ. ಯಾಕೆ ಗೊತ್ತಾ? ಏನು ಕೆಲಸನೇ ಮಾಡಿದ್ರೆ ಭಕ್ತರು ಹೇಗಾಗ್ತಾರೆ? ಮತ್ಕರ್ಮಕೃತ್ ಮತ್ ಪರಮಃ, ನನ್ನ ಹೇಳಿದ ಕೆಲಸ ಮಾಡಲೇಬೇಕು. ಹಾಗಿದ್ರೆ ಮಾತ್ರ ಭಕ್ತ. ಇಲ್ಲಿ ನೋಡಿ, ಭಕ್ತನೇ ಅಲ್ಲ. ಅಟೆಂಡೆನ್ಸ್ ಸರಿ ಇಲ್ಲ, ಪಾಠ ಕೇಳೋದಿಲ್ಲ, ಪರೀಕ್ಷೆ ಬರೋದಿಲ್ಲ, ಬರೋದಿಲ್ಲ, ಐ ಎಮ್ ಎ ಗುಡ್ ಸ್ಟೂಡೆಂಟ್ ಅಂತ ಕೇಳಿದ್ರೆ, ಇವ ದಾಟದಾಲೆ ಸ್ಟೂಡೆಂಟ್ ಅಂತ ಹೇಳ್ತಾರೆ. ಗುಡ್ ಸ್ಟೂಡೆಂಟ್ ಅಲ್ಲ, ಅಲ್ಲ ಸ್ಟೂಡೆಂಟ್ ಅಲ್ಲ ನೀನೀಗ, ಅಟೆಂಡೆನ್ಸ್ ತೋರಿಸ ನೋಡೋಣ ಏನಿದೆ. ಅದಕ್ಕೆ ಮತ್ಕರ್ಮ ಕೃತ, ಎಷ್ಟು ಜನಕ್ಕೆ ನೀರು ಕೊಟ್ಟಿದ್ದೆ, ಎಷ್ಟು ಜನಕ್ಕೆ ಅನ್ನ ಕೊಟ್ಟಿದ್ದೆ, ಎಷ್ಟು ಪೂಜೆ ಮಾಡಿದ್ದೆ, ಎಷ್ಟು ದೇವ್ರ ಧ್ಯಾನ ಮಾಡಿದ್ದೆ, ದರ್ಶನ ಮಾಡಿದ್ದೆ, ಒಂದೊಂದು ಇಲ್ಲವಲ್ಲ, ಎಂಥ ಭಕ್ತ ನೀನೀಗ? ಉಪಯೋಗ ಇಲ್ಲ. ಮತ್ ಪರಮಃ, ಎಲ್ಲ ಕೆಲಸ ಮಾಡಿದವನಿದ್ದಾನೆ, ಅದೇನದು? ಹರಿ ಸರ್ವೋತ್ತಮದ ಧ್ಯಾನನೇ ಇಲ್ಲವನು. ಅಹಮೇವ ಪರಮಃ ಎಷ್ಟು ಸಹ ಮತ್ ಪರಮಃ, ದೇವರನ್ನ ಅನೇಕ ಜನಗಳ ಮಧ್ಯೆ ದೇವರು ಒಬ್ಬನು, ಅದು ಭಕ್ತಿ ಅಲ್ಲ. ಮತ್ ಪರಮಃ ಹರಿರೇವ ಪರಃ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ. ಪ್ರಹ್ಲಾದ ಹೇಗೆ ನೋಡಿದ ನೋಡಿ, ಬೆಕ್ಕಾದ ಹೇಳಿ ಇಲ್ಲ, ನರಸಿಂಹ ದೇವರು ದೊಡ್ಡವನು, ನರಹರಿ ದೊಡ್ಡವನು. ಆ ರೀತಿ ಹೇಳಿದ್ದೆ ಪರಮಾತ್ಮ ಬಂದೇ ಬಿಟ್ಟ. ಈ ಮಾತನ ಅರ್ಥ, ಹಿರಣ್ಯಕಶಿಪು ಮಗನಿಗಿಂತ ಜಾಸ್ತಿ ಕೆಲಸ ಮಾಡಿದ್ದ, 36,000 ವರ್ಷ ತಪಸ್ ಮಾಡಿದ್ದವನು. ಮಗ 5 ವರ್ಷ ಮಾಡಿದ್ದ, ಗಮನಿಸಬೇಕು, ಮಗ 5 ವರ್ಷ ಮಾಡಿದ, ಅವ್ರು 36,000 ವರ್ಷ ಮಾಡ್ದ. ಸೊ ಕ್ವಾಂಟಿಟಿ ಜಾಸ್ತಿ, ಒಂದು ಕ್ವಾಲಿಟಿ ವರ್ಷ, ಒಂದು ಕ್ವಾಂಟಿಟಿ ಕಡಿಮೆ, ಕ್ವಾಲಿಟಿ ಉಚ್ಚಾಪಟ್ಟೆ ಕ್ವಾಲಿಟಿ. ಇಷ್ಟು ಬಂಗಾರ ಕೈಲಿ ಇಟ್ಕೊಬೇಡಿ, ಜನ ಸುತ್ತ ತಿರುಗ್ತಾ ಇರ್ತಾರೆ, ಈ ಕೆ ಜಿಯಲ್ಲಿ ಕಮ್ಮಿ ಇಟ್ಕೊಟ್ಟು ಹೋಗಿ ಬಂದ್ಬಿಡ್ತಾರೆ ಆ ಕಡೆ. ಇವತ್ತು ಕಬ್ಬಿಣದ ವ್ಯಾಪಾರ, ಅವನದು ಚಿನ್ನದ ವ್ಯಾಪಾರ ಪ್ರಹ್ಲಾದನ. ಅದಕ್ಕೆ ಮತ್ ಪರಮಃ ಹರಿ ಸರ್ವೋತ್ತಮತ್ವ ಜ್ಞಾನ ಇಲ್ಲದೆ ಹೋದ್ರೆ ಜೀವನದ ಯಾವ ಸಾಧನೆಗೂ ಬೆಲೆ ಇಲ್ಲ. ಮತ್ ಪರಮಃ ಮದ್ ಭಕ್ತ, ಇನ್ನೊಂದು ಅನೇಕ ಮದ್ ಭಕ್ತ ಅಂದ್ರೆ ಏನು ರಿಪೀಟ್ ಆಗುತ್ತೆ ತಿಳ್ಕೊಂಡ್ಬಿಡ್ತಾರೆ, ತಪ್ಪೋದು. ಮದ್ ಭಕ್ತ, ಭಕ್ತ ಅಂದ್ರೆ ಅನ್ನ ಅಂತ ಅರ್ಥ, ಭಕ್ತಿ ಭಕ್ತ ಶಬ್ದಕ್ಕೆ ಅನ್ನ ಅಂತ ಅರ್ಥ ಇದೆ. ಮದ್ ಭಕ್ತ, ಅದಕ್ಕೆ ಭಕ್ತರು ಅನ್ನ ಕೊಯ್ಬಿಡ್ತಾರೆ, ಅದೇ ಪದಿತ ಆಗುತ್ತೆ. ಭಕ್ತರ ಅರ್ಥ ಅಲ್ಲ, ಭಕ್ತ ಅಂದ್ರೆ ಅನ್ನ ಅಂತ ಅರ್ಥ. ಮದ್ ಭಕ್ತ ಅಂದ್ರೆ ಏನು? ಅನ್ನನು ನನಗೆ ಕೊಡೋನು ಅಂತ ಅರ್ಥ. ಅದು ಯಾರು ನೈವೇದ್ಯವನ್ನು ಮಾಡ್ತಾನಲ್ಲ ಅವನು ಭಕ್ತರೇ, ಅವ್ರು ಬೇರೆಯವರು ಭಕ್ತರಲ್ಲ. ತಾನೇ ತಿಂದರೆ ದನ ತಿಂದಾಗ ಅಂತಾರೆ, ಅವನು ತಿಂದಾಗಲ್ಲ, ದೇವ್ರಿಗೆ ಕೊಡ್ಬೇಕಲ್ಲ. ಅದಕ್ಕೆ ಪರಮಾತ್ಮ ಹಿಂದೆ ಹೇಳಿದ್ದಾನೆ, ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಂಕ್ತೆ ತೇನ ಏವತಃ. ದೇವತೆಗಳು ಕೊಟ್ಟ ಅನ್ನವನ್ನ ದೇವತೆಗಳಿಗೆ ಅರ್ಪಿಸದೆ ಯಾವನು ತಿಂತಾನೋ ಅವನು ಕಳ್ಳ ಅಂತ ಭಗವಂತ ಕರೆದಿದ್ದ. ಮದ್ಭಕ್ತ, ನನಗೋಸ್ಕರ ಅನ್ನಾದಿಗಳು ನೈವೇದ್ಯ ಮಾಡಿದರೆ ಅವನು ಭಕ್ತನೇ ಹೊರತು ಇಲ್ಲರೂ ಭಕ್ತನಲ್ಲವೇ ಅಲ್ಲ. ಎಷ್ಟು ಮಾರ್ಮಿಕವಾದ ಮಾತು. ಅಂದ್ರೆ ಭಕ್ತ ಶಬ್ದಕ್ಕೆ ಭಕ್ತಿ ಎಂಬ ಶಬ್ದಲ್ಲೇ ಅರ್ಥ ಇದೆ ಅದರೊಳಗೆ. ದೇವ್ರಿಗೆ ನೈವೇದ್ಯ ಮಾಡದೆ ಎಂದೂ ಭಕ್ತನಾಗೋದೇ ಇಲ್ಲ. ನಮ್ಮ ಜನ ಇರ್ತಾರೆ ನೋಡಿ, ಎಲ್ಲ ಹೇಳ್ತಾರೆ ದೇವ್ರ ಪೂಜೆ ಒಂದು ಮಾಡೋದಿಲ್ಲ ಅಂತಾರೆ. ಇನ್ನೇನು ಸಾಕಬೇಕು ಅದಕ್ಕೆ? ದೇವ್ರ ಪೂಜೆ ಒಂದು ಮಾಡೋದಿಲ್ಲ, ನೈವೇದ್ಯ ಒಂದು ಮಾಡೋದಿಲ್ಲ, ಇನ್ನೆಲ್ಲ ತಿಂತಾನೆ, ಏನು ಉಪಯೋಗ ಅದರಿಂದ? ಅದು ಭಕ್ತಿ ಅಲ್ಲ. ಸಾವಿರ ಕೆಲಸಗಳ ಮಧ್ಯೆ ದೇವ್ರು ಬಿಡೋದಿಲ್ಲ, ನಾನು ದೇವ್ರ ಪೂಜೆ ಮಾಡಿಯೇ ಮಾಡ್ತೇನೆ, ಬರೀ ಇದನ್ನು ನೀರು ಕುಡೀರಿ ಕೃಷ್ಣಾರ್ಪಣ ಅಂತ ಕುಡಿತೇನೆ. ಅವನು ಭಕ್ತ, ಮದ್ಭಕ್ತ, ಸಂಗವರ್ಜಿತ, ಕೆಟ್ಟ ವಸ್ತುಗಳ ಸಹವಾಸ ಮಾಡೋದೇ ಇಲ್ಲ. ಇದು ಬಹಳ ಮುಖ್ಯ. ಬೆಳಿಗ್ಗೆ ದೇವ್ರ ಪೂಜೆ, ಸಾಯಂಕಾಲ ಕ್ಲಬ್ಬು, ಏನ್ ಸಾಯ್ಬೇಕು ಇದರಿಂದ? ಬೆಳಿಗ್ಗೆ ಗಂಟೆ ಬರ್ತಿದ್ದು ಬರ್ತಿದ್ದೆ ಬರ್ತಿದ್ದೆ, ಸಾಯಂಕಾಲ ವಿಶ್ವಭೂಷಣ ಭಟ್ಟಾರೋ ಬೆಳಿಗ್ಗೆ ಕುಡಿದು ಬಿದ್ದುಬಿಟ್ಟಿರ್ತಾರೆ ಸಾಯಂಕಾಲ. ತಪ್ಪು, ಸಂಗವರ್ಜಿತ ಕೆಲವು ಬಿಕೊಂಡಿರ್ತಾರೆ, ಭಾರಿ ಒಳ್ಳೆ ಅಂತಾರ ಅವನು, ಏನ್ ಪೂಜೆ ಮಾಡ್ತಾರೆ ಸಾಯಂಕಾಲ ಬಿಡಿ, ಅವೆಲ್ಲ ಬ್ಯಾಡ ಬ್ಯಾಡ್ಬಿಟ್ಟಿರುತ್ತೆ, ವೆರಿ ಭಾರಿ ಮಾಡ್ತಾರೆ. ತಪ್ಪು, ಸಂಗವರ್ಜಿತ ಇವತ್ತು ಸಂಘ ಮಾಡಿದ್ರೋ ಭಕ್ತಿ ಹೋಯ್ತು ಅಂತ. ಈ ಮಾತಾಡ್ದು ಎಲೆಕ್ಟ್ರಿಷಿಯನ್ ಶಾಕ್ ಹೊಡಿಸ್ಕೊಂಡು ಅಂದ್ರೆ ಎಲೆಕ್ಟ್ರಿಷಿಯನ್ ಅಲ್ಲ ಅವರು, ಶಾಕ್ ಹೊಡಿಸೋದೇ ಕೆಲಸ ಮಾಡ್ಬೇಕಲ್ಲ. ಸಂಘವರ್ಜಿತ ಯಾವ ಸಂಘ? ದುರ್ಸಂಘ, ದುರ್ಜನರ ಸಂಘವನ್ನು ಅವನು ಬಿಡೋದಿಲ್ಲ, ಅವನು ಭಕ್ತನಾಗೋದೇ ಇಲ್ಲ, ಅವನು ಭಕ್ತನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನಮಗೆ ಗೊತ್ತಿದೆ, ಯಾರು ನೋಟೋರಿಯಸ್ ಅಂತ ಆಗಿರ್ತಾರೆ ಅವ್ರ ಹಿಂದೆ ಎಡಿಸಿ ಓಡಾಡ್ಬಿಟ್ರೆ ಸಾಕು, ಅರೆಸ್ಟ್ ಮಾಡ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ಅವರಿಂದ ಓಡಾಡಿದ್ರೆ ಏನು ಮಾಡಬೇಕಾಗಿಲ್ಲ, ಅವ್ರ ಕಾಂಟ್ಯಾಕ್ಟ್ ಹಾಕಿಟ್ಕೊಂಡು ಅಂತ ಕೇಳ್ತಾರೆ. ಫಸ್ಟಿಗೆ ನೀವು ಫೋನ್ ಬಂದ ತಾಕ್ತರ್ತೆ ಅಂದ್ರೆ ನೀನೇ ಕಳ್ಳ ಇರಬೇಕಾಗಿತ್ತು. ಫೋನ್ ಬಂದ್ರು ಸಾಕು, ಎದುರೇ ಮಾತಾಡ್ಬೇಕಾಗಿಲ್ಲ. ಕಳ್ಳ ಏನೋ ಆಗ್ತದೆ ನಮ್ಮನೆ ಫೋನ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ನಾವು ಕಳ್ಳ ಇದ್ದಾಗ ಲೆಕ್ಕಲ್ಲಿ, ಇಲ್ಲ ನಿನಗ್ಯಾಕೆ ಫೋನ್ ಮಾಡ್ತಾನೆ ಅಂತ ಅರ್ಥ. ಅದಕ್ಕೆ ಸಂಘವರ್ಜಿತ ಈ ಮಾತನ್ನು ಅರ್ಥ ಮಾಡ್ಕೊಂಡ್ರೆ, ನಾವು ಕಳ್ತನ ಮಾಡಬಾರ್ದು ಅಲ್ಲ, ಕಳ್ತನ ಮಾಡೋ ಸಾವಾಸನೂ ಮಾಡಬಾರದು, ಅದು ವಿಶೇಷ. ನಾರಾಯಣ ದಿಟ್ ತದರ ಬಂದೆ ನಿಗ್ರಹ ಕ್ಷತ್ರಿಯಾಣ ಪರಮೋ ಧರ್ಮ. ಇದು ಆಚಾರ್ಯರ ಸಂದೇಶ, ಭಗವದ್ಗೀತೆಯ ಸಂದೇಶ. ಇನ್ನು ಮುಂದಿನ ಮಾತು, ನಿರ್ವೈರ ಸರ್ವಭೂತೇಶು, ಯಾವ ಪ್ರಾಣಿಗಳ ಮೇಲೂ ವೈಯಕ್ತಿಕವಾದ ದ್ವೇಷನೇ ಇಲ್ಲ. ಇದು ವೆರಿ ಇಂಪಾರ್ಟೆಂಟ್. ವೈಯಕ್ತಿಕವಾದ ದ್ವೇಷ ಇದ್ರೆ ಭಕ್ತನಾಗೋದಿಲ್ಲ. ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾನೆ, ಓ ಅವತ್ತು ನಮ್ಮನೆ ಪಕ್ಕದಲ್ಲಿದ್ದು ನೀರು ಬಿಟ್ಟಿದ್ದಿಲ್ಲ, ಇವತ್ತು ತೋರಿಸ್ತೇನೆ ಬಾ, ಅದು ಉಪಯೋಗ ಇಲ್ಲ. ಅವತ್ತು ನಾನು ಕೇಳಿದ್ರೆ ಡ್ರಾಪ್ ಕೊಡ್ಲಿಲ್ಲ, ಇವತ್ತು ಕತೆ ಮುಗಿಸ್ತೇನೆ ಬಾ ಅವನ್ನ, ಅವೆಲ್ಲ ಇಲ್ಲ. ಅವತ್ತು ಡ್ರಾಪ್ ಕೊಡ್ಲಿ, ಬೈ ಬೇರೆ ಅಟ್ಯಾಕ್ ಮಾಡ್ಬೇಕಾದ್ರೆ ನೀನು ಪರೀಕ್ಷೆಯಲ್ಲಿ ಫೇಲ್ ಮಾಡೋದಲ್ಲ ಅದಕ್ಕೆ, ಅದು ಇದು ಬೇರೆ ಇಷ್ಯೂ. ಅದು ಒಂದು ಪಾಪ, ಒಂದ್ ದಿವಸ ನೀರಿಲ್ಲ ಪರೀಕ್ಷೆ ಪೂರ್ತಿ ಜೀವನ ಹಾಳಾಗ್ಬಿಡ್ತೀಯಲ್ಲ ನೀನೀಗ, ಶಿಕ್ಷೆ ಮ್ಯಾಚಿಂಗ್ ಆಗಿರ್ಬೇಕು ಅವ್ರದ್ದು, ಜಾಸ್ತಿ ಆಗಬಾರ್ದು. ಅದಕ್ಕೆ ದೇವರನ್ನು ಸಮ ಅಂತ ಕರೀ. ದೇವ್ರು ಶಿಕ್ಷೆ ಕೊಟ್ಟೇ ಕೊಡ್ತಾನೆ, ಆದ್ರೆ ತಪ್ಪು ಶಿಕ್ಷೆ ಕೊಡೋದಿಲ್ಲ, ಎಷ್ಟು ಕೊಡಬೇಕು ಕರೆಕ್ಟ್ ಆಗಿ ಅಷ್ಟೇ ಕೊಡ್ತಾನೆ. ಆದ್ದರಿಂದ ನಾವು ನಿರ್ವೈರ ಸರ್ವಭೂತೇಶು, ನಿರ್ವೈರ ಸರ್ವಭೂತೇಶು, ಯಾವುದೇ ಮನುಷ್ಯರ ಮೇಲೆ ಅಲ್ಲ, ಯಾವ ಪ್ರಾಣಿಗಳ ಮೇಲೂ ಕೂಡ ಯಾರು ವೈರ ಸಾಧನೆ ಮಾಡೋದಿಲ್ಲ, ಅವು ನನ್ನ ಭಕ್ತ ಅಂತ ಕರೀತಾರೆ. ನಿರ್ವೈರ ಸರ್ವಭೂತೇಶು ಎತ್ತ ಮಾಮೇತಿ ಪಾಂಡವ, ಅವು ನನ್ನ ಭಕ್ತ, ನನ್ನ ಹತ್ರ ಬರ್ತಾನೆ ಅಂತ ಹೇಳ್ತಾನೆ. ನನ್ನ ಹತ್ರ ಬರ್ತಾನೆ, ವಿಶ್ವರೂಪ ಕಾಣ್ತಾನೆ, ನನ್ನ ಬಡಿಗೆ ಬರ್ತಾನೆ. ಇದು ವಿಶ್ವರೂಪಾಧ್ಯಾಯದ ಕೊನೆಯ ಶ್ಲೋಕ. ಅದನ್ನೆಲ್ಲ ನೋಡಿದ್ದೇವೆ ಈಗಾಗಲೇ, ತುಂಬಾ ದಿವಸ ಗ್ಯಾಪ್ ಇತ್ತಲ್ಲ, ಅದಕ್ಕೆ ಜ್ಞಾಪಿಸಿದ್ದಷ್ಟೇ. ಸುಮಾರು ನಾಲ್ಕು ತಿಂಗಳ ಕಾಲ ತಪ್ಪು ಹೋಗಿದ್ದರಿಂದ ಜ್ಞಾಪಿಸಿದ್ದು. ಕೊನೆಯ ಪರಮಾತ್ಮ ಒತ್ತಿ ಹೇಳಿದ, ನನ್ನ ಭಕ್ತ ನನ್ನ ಭಕ್ತ ಅಂತ ಹೇಳಿದ. ಹನ್ನೆರಡನೇ ಅಧ್ಯಾಯ ಪೂರ್ತಿ ಅದೇನೆ, ಭಕ್ತಿ ಯೋಗ ಅಂತಾರೆ ಅದಕ್ಕೆ ಹೆಸರು. ಭಕ್ತಿಯನ್ನು ಹಿಂಟ್ ಕೊಟ್ಟ ಪರಮಾತ್ಮ ಈಗ ಎಕ್ಸ್ಪ್ಲೈನ್ ಮಾಡ್ತಾರೆ. ಹನ್ನೆರಡನೇ ಅಧ್ಯಾಯ ಭಕ್ತಿ ಯೋಗ ಅಂತ ಹೆಸರು. 20 ಶ್ಲೋಕಗಳಲ್ಲಿ ಭಕ್ತರ ಲಕ್ಷಣವನ್ನು ಪರಮಾತ್ಮ ಹೇಳ್ತಾ ಹೋಗ್ತಾರೆ. ಬಹಳ ಸ್ವಾರಸ್ಯವಾದ ಅಧ್ಯಾಯ ಭಗವಂತ ಒಂದು ಅಧ್ಯಾಯಕ್ಕೆ ಭಕ್ತಿ ಯೋಗ ಅಂತ ಹೆಸರಿದೆ ಅಂದ್ರೆ, ಭಗವದ್ಗೀತೆ ಭಕ್ತಿಯನ್ನು ಎಷ್ಟು ಮೂಲತಃ ಸ್ಟ್ರೆಸ್ ಮಾಡತಕ್ಕಂತಹ ಒಂದು ಅಪೂರ್ವ ಕೃತಿ ಎಂಬುದು ನಮಗೆ ಅರ್ಥವಾಗುತ್ತೆ. ಆ ಅಧ್ಯಾಯವನ್ನ ಒಳ್ಳೆ ದೊಡ್ಡ ಪ್ರಶ್ನೆಯಿಂದ ಪ್ರಾರಂಭವಾಗುತ್ತೆ. ಅರ್ಜುನನ ಪ್ರಶ್ನೆ ಕೃಷ್ಣನ ಗೊತ್ತು, ಒಂದು ಶ್ಲೋಕ ಪ್ರಶ್ನೆಗೆ 19 ಶ್ಲೋಕ ಉತ್ತರಕ್ಕೆ. ಇದು 12ನೇ ಅಧ್ಯಾಯದ ಸ್ವಾರಸ್ಯ. ಏವಂ ಸತತ ಯುಕ್ತಾಯೇ ಭಕ್ತಾಸ್ತಾಂ ಪರ್ಯುಪಾಸತೆ ಏಚಾತ್ಯಕ್ಷರಂ ಅವ್ಯಕ್ತಂ ತೇಷಾಂಕೇ ಯೋಗ ವಿತ್ತಮಾಹ. ಇದು ಅರ್ಜುನನ ಪ್ರಶ್ನೆ. ಕೃಷ್ಣ, ನಿನ್ನನ್ನ ಯಾರ ಆರಾಧನೆ ಮಾಡ್ತಾರೆ ಅವರು ಮೋಕ್ಷಕ್ಕೆ ಹೋಗ್ತಾರೆ, ಯಾರು ಅಕ್ಷರವನ್ನು ಅವ್ಯಕ್ತವನ್ನು ಆರಾಧನೆ ಮಾಡ್ತಾರೆ ಅವರು ಮೋಕ್ಷಕ್ಕೆ ಹೋಗ್ತಾರೆ. ನನ್ನ ಪ್ರಶ್ನೆ ಇಷ್ಟೇ, ನಿನ್ನ ಆರಾಧನೆ ಮಾಡಿ ಮೋಕ್ಷಕ್ಕೆ ಹೋಗೋನು ಶ್ರೇಷ್ಠನೋ, ಅವ್ಯಕ್ತ ತತ್ವವನ್ನು ಆರಾಧನೆ ಮಾಡಿ ಮೋಕ್ಷಕ್ಕೆ ಹೋಗೋನು ಶ್ರೇಷ್ಠವೋ ನನಗೆ ಹೇಳು ಅಂತ ಕೇಳುತ್ತೆ. ಇಷ್ಟು ಪ್ರಶ್ನೆಯ ಸಾಮಾನ್ಯವಾದ ಅರ್ಥ ಇದೆ. ಈ ಅರ್ಥ ಇದ್ದ ಹಿನ್ನೆಲೆ ಏನು? ಪ್ರಶ್ನೆ ಅರ್ಜುನ ಯಾತಕ್ಕೆ ಕೇಳ್ತಾನೆ? ಪ್ರಶ್ನೆಯ ಸ್ವಾರಸ್ಯ ಏನು? ಮೊದಲು ಯಾರಿಗೂ ಅರ್ಥನೇ ಆಗಿಲ್ಲ ಈ ಪ್ರಶ್ನೆ ಯಾತಕ್ಕೆ ಬಂತ, ಜನಕ್ಕೆ ಅರ್ಥ ಆಗಿಲ್ಲ. ಸುಮ್ಮನೆ ಬರೆದವರೇ ಇದ್ದಾರೆ. ಮಧ್ವಾಚಾರ್ಯ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನ. ಈ ಪ್ರಶ್ನೆಯ ಆಂತರ್ಯ ಏನು ಗಮನಿಸಬೇಕು ನಾವು. ಪ್ರಶ್ನೆ ಯಾರಿಗೆ ಅರ್ಥವಾಗೋದಿಲ್ಲ ಉತ್ತರ ಅರ್ಥ ಆಗೋ ಚಾನ್ಸೇ ಅವ್ರಿಗೆ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಪ್ರಶ್ನೆ ಅರ್ಥವಾದ್ರೆ ಮಾತ್ರ ಉತ್ತರ ಅರ್ಥ ಆಗೋದು. ಅದು ಉತ್ತರ ಸರಿ ಅಂತ ಯಾರು ಕೇಳ್ತಾರೆ? ಪ್ರಶ್ನೆ ಏನು ಭಕ್ತ ಹೇಳು ಅಂತ ಕೇಳ್ತಾರೆ. 16 ಉತ್ತರ ಸರಿನಾ ಅಂತ ಕೇಳಿದ್ರೆ ಯಾವ್ದು 16? ಇದು 4 ಲಕ್ಷ 16, 4 20 16, 4 ಲಕ್ಷ 16 ಸರಿನೇ, ಇಲ್ಲವರ ತಪ್ಪೇ. ಸೊ ಪ್ರಶ್ನೆ ನೋಡಿ ಉತ್ತರವನ್ನು ಹೆಚ್ಚು ನೋಡಬೇಕು. ಯಾವಾಗಲೂ ಕೂಡ ತುಂಬಾ ಜನಗಳು ಭೀತೆಗೆ ಭಾಷ್ಯ ಬರೆದವರೆಲ್ಲ ಈ ಶ್ಲೋಕನ ಅರ್ಥನೆ ಮಾಡ್ಕೊಳ್ಳಿಲ್ಲ. ಮಧ್ವಾಚಾರ್ಯ ಬಹಳ ವಿಶಿಷ್ಟವಾದ ಅರ್ಥವನ್ನು ಬರೀತಾರೆ. ಏನ್ ಅರ್ಥ ಅದಕ್ಕೆ? ಅವ್ಯಕ್ತ ಅಂದ್ರೆ ಏನು? ನಿನ್ನ ಉಪಾಸನೆ ಅಂದ್ರೆ ಏನು? ಅದಕ್ಕೇನೇ ವಿವರಣೆ ಕೊಡ್ತಾರೆ ಎಂಬುದನ್ನು ನಾಳೆ ದಿವಸ, ಇವತ್ತು ಸ್ವಲ್ಪ ಶುರುವಾದ ತಡ ಆಯಿತು, ನಾಳೆಯಿಂದ ಸರಿಯಾಗಿ 7 ರಿಂದ 8 ಗಂಟೆ, 1 ಗಂಟೆಯ ಕಾಲ ತವ ಚನ್ನಡದ. ಈ ಬಾರಿ ಸ್ವಲ್ಪ ತಡವಾಯಿಸಿ ಬದ್ದೆ ಗ್ಯಾಪ್ ಜಾಸ್ತಿ ಇರೋದ್ರಿಂದ ಅದಕ್ಕೆ ಹೆಚ್ಚು ಹೇಳಲು ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತುಂತೆ. ಪ್ರತಿನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.